इदितं तव भक्तानाम् अस्माकं हृहरे हरे तदासु कार्यं कार्यज्ञ प्रलयर्कायितप्रभ हरिकथामृतसार गुरुगळ करुणदिन्दापणित पेळुवे परम भगवद् भक्तरिदनादरदि केळुवुदु. ಚಕ್ರಾಬ್ಜ ಮಂಡಲ ನೋಡ್ತಾ ಬಂದಿದ್ದೀವಿ. ಚಕ್ರಾಬ್ಜ ಮಂಡಲದಲ್ಲಿ ನಾವು ಹೊರಗಿನ ಲೇಯರ್ ನೋಡಿದ್ದೀವಿ. ಹೊರಗಿನ ಲೇಯರ್ ಆದ ಮೇಲೆ ಸೆಕೆಂಡ್ 51 ಅಕ್ಷರಗಳು, ಅದನ್ನ ಆ ಮಾತೃಕಾನ್ಯಾಸ ಪ್ರತಿಪಾದ್ಯ ರೂಪಗಳು ಅಕ್ಷರಗಳು ನೋಡಿದ್ದೀವಿ. ಆಮೇಲೆ ಕಾಲದ ವಲಯ ನೋಡಿದ್ದೀವಿ. ಕಾಲ ಅಂದ್ರೆ ಎಲ್ಲವೂ ನೆನಪು ಬರಲ್ಲ, ಏನು ನೆನಪು ಬರಬೇಕು ಅಂದ್ರೆ ಬೇಸಿಕಲಿ ಕಾಲದಲ್ಲಿ ಹೇಳುವಾಗ ನಮ್ಮದೇ ಆದಂತ ನಮ್ಮ ನಕ್ಷತ್ರ, ನಾವು ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದೀವೋ ಆ ನಕ್ಷತ್ರ ಅದು ನಮ್ಗೆ ಬೇಕ. ದಿನಾಗ್ಲೂ ನಾವು ಮಾಡ್ಲಕ್ಕೆ ಬರತ್ತ ಅಂದ್ರೆ ದಿನಾಗ್ಲೂ ಆಯಾ ನಕ್ಷತ್ರ ನೀವು ಹೇಳ್ತೀರಲ್ಲ ಪಂಚಾಂಗ, ಅದು ಹೇಳುವಾಗ ನಕ್ಷತ್ರ ಹೇಳ್ತಿರಲ್ಲ ಆವಾಗ ಈ ವಲಯ ಚಿಂತನೆ, ಈ ವಲಯ ಆ ದಿವಸದ ನಕ್ಷತ್ರ ಅಭಿಮಾನಿ ದೇವತಾ ನಮಗೆ ಉಪಕಾರ ಮಾಡ್ತಾ ಇದ್ದಾರೆ, ನಮ್ಮಲ್ಲಿ ನಿಂತು ಅವ್ರ ಮೂಲಕವಾಗ ಭಗವಂತ ಮಾಡ್ತಾ ಇದ್ದಾನೆ ಅಂಬೋ ಆ ಚಿಂತನೆ. ಆ ಕಾಲದ ಇದು ಇದೆ. ತಿಂಗಳು ಬಂದಾಗನು ಮೇಷ ಋಷಭ ಇದು ಬರುತ್ತೆ, ಅದನ್ನ ಕಾಲದಲ್ಲಿ ಇಟ್ಕೊಳ್ಳಿ ಅಂತ ಹೇಳಿದ್ವಿ. ಆಮೇಲೆ ನೆಕ್ಸ್ಟ್ ಬರೋದು ಇಂಪಾರ್ಟೆಂಟ್ ಇಸ್ ಸ್ಥೂಲ ದೇಹ ಅದಾಗತ್ತೆ. ಸ್ಥೂಲ ದೇಹ ಈ ಒಂದು ಪರ್ಟಿಕ್ಯುಲರ್ ಕಾಲದಲ್ಲಿ ಸ್ಥೂಲ ದೇಹ ಬರುತ್ತೆ. ಸ್ಥೂಲ ದೇಹ ಅಂಬೋದು 24 ತತ್ವಗಳಿಂದ ಆಗಿದೆ. ಸೊ ಇಲ್ಲಿ 24 ಹೇಳುವಾಗ 24 ಭಗವಂತ ಅದು ದಳಗಳ ಒಂದೊಂದು 24 ಭಗವಂತನ ರೂಪಗಳು. ನಮ್ಮ ಆಚಮನ ಟೈಮಲ್ಲಿ ಬೇಸಿಕಲಿ ನಾವು ಆಚಮನ ಏನ್ ಮಾಡೋವಾಗ್ಲೂ ಎಲ್ಲಾ ಕರ್ಮದಲ್ಲಿ ನಮ್ಗೆ ಬರುತ್ತೆ ಆಚಮನ ಮಾಡಬೇಕು ಅಂತ. ಏನೇ ಮಾಡಿದ್ರು ಊಟ ಮಾಡಕ್ ಮುಂಚೆ, ಊಟ ಆದ ಮೇಲೆ ಎಲ್ಲಾ ಕಡೆನ ಆಚಮನ ಮಾಡುತ್ತೆ. ಸೊ ಆಚಮನದಲ್ಲಿ ವಿಶೇಷವಾಗಿ ಈ ಚಿಂತನೆ, ಈ ಒಂದು ಸ್ಥೂಲದೆ. ಸೊ ಈ ಚಿಂತನೆ ಬರೋದು ಬರೀ ಒಂದು ಕೇಶವನಾರಾಯಣ ಮಾಧವಿಂದ ಆಯುಧಗಳು ಇಷ್ಟೇ, ಇದು ಇಷ್ಟೇ ಇಲ್ಲ. ಇದು ಚಿಂತನೆ ಯಾಕೆ ಬರುತ್ತೆ ಅಂದ್ರೆ ಇವನೇ ಮಾಡಿಸ್ತಾ ಇದ್ದಾನ ಅಂಬೋ ಚಿಂತನೆ. 24 ತತ್ವಗಳಿಂದ ಇದ್ದು ಅವನು ಮಾಡಿಸ್ತಾ ಇದ್ದಾನ. ಸೊ ಈ ಚಿಂತನೆ ಬರಬೇಕು, ಇವನು ಮಾಡಿಸ್ತಾ ಇದ್ದಾನೆ. ಇವನು ಅಂದ್ರೆ ಯಾರು ಅಂದ್ರೆ ಕೇಶವ ನಾರಾಯಣ ಮಾಧವ ಗೋವಿಂದ. ಸೊ ಹೀಗೆ ಇವನು ಮಾಡಿಸ್ತಾ ಇದ್ದಾನೆ ಅಂತ ಚಿಂತನೆ. ದೇವತೆಗಳ ಮೂಲ ಮಾಡಿಸ್ತಾ ಇದ್ದಾನ, ಮುಖ್ಯ ಪ್ರಾಣರ ಮೂಲ ಮಾಡಿಸ್ತಾ ಇದ್ದಾನ ಅಂತ ಈ ಚಿಂತನೆ ನಾವು ನಮ್ಮ ಪ್ರತಿ ಕರ್ಮದಲ್ಲಿ ಆಚಮನ ಮಾಡುವಾಗ ಆ ನೆನಪು ನಮಗೆ ಬಂದಾಗ ನಮಗೆ ಏನಾಗತ್ತಂತೆ, ಈ ದೇಹದಲ್ಲಿ ಇರುವಂತ ಅಭಿಮಾನ ಕಳೆಯತ್ತಂತೆ. ಸೊ ದಟ್ ಈಸ್ ದ ಮೇನ್. ಇಲ್ಲಿ ಫಲ ಏನು ಅಂದ್ರೆ ಈ ದೇಹದ ಅಭಿಮಾನ ಮೆಲ್ಲ ಮೆಲ್ಲ ದೇಹದ ಅಭಿಮಾನ ಹೋಗತ್ತಂದ್ರೆ ನಮ್ಗೆ ಮಕ್ಕಳ ಮೇಲೆ ಮನೆ ಮೇಲೆಲ್ಲ ಅಭಿಮಾನ ಹೋದ್ರೆ ಏನ್ ಮಾಡೋದು? ನಮ್ಮ ಮಕ್ಕಳು ಯಾವ್ದು ಅಟ್ಯಾಚ್ಡ್ ಅಂದ್ರೆ ಅಟ್ಯಾಚ್ಮೆಂಟ್ ಇರಬಾರ್ದು ಅಂತ ಹೇಳ್ತಾ ಇಲ್ಲ. ವೈರಾಗ್ಯ ಅಂದ್ರೆ ಅವನ್ನ ಬಿಟ್ಟು ಹೋಗು ಅಂತ ಹೇಳ್ತಾ ಇಲ್ಲ. ನೋ ದೇರ್ ಲಿಮಿಟೇಷನ್. ನಮ್ಮ ಸುತ್ತಿ ಇರುವಂತ ಮಕ್ಕಳು, ಗಂಡ, ಹೆಂಡತಿ, ತಾಯಿ, ತಂದೆ, ಪದಾರ್ಥಗಳು, ಈ ಲಿಮಿಟೇಷನ್ ಇದು ಯಾವತ್ತೂ ಶಾಶ್ವತ ಅಲ್ಲ. ಇದನ್ನ ಲಿಮಿಟೇಷನ್ಸ್ ನ ನಾವು ತಿಳ್ಕೊಳ್ತಾ ಬಂದ್ರೆ ಇದೆಲ್ಲ ನಮ್ಗೆ ದೇವರು ಕೊಟ್ಟಿದ್ದಾನೆ ನಮ್ಮ ಸಾಧನೆಗೆ ಅಂತ ತಿಳ್ಕೊಂಡು ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ರೆ ಅದೇ ದೇಹದ ಅಭಿಮಾನ ಹೋಗೋದು ಅದೇ ತಿಳ್ಕೊಂಡಾಗ. ಬಿಕಾಸ್ ಶೂರ್ಲಿ ಸಮ್ ಪಾಯಿಂಟ್ ಏನೋ ಒಂದು ಲಾಸ್ ಇದ್ದೇ ಇರುತ್ತೆ ಎಲ್ಲರಿಗೆ. ಏನೋ ಪದಾರ್ಥಗಳ ಲಾಸ್ ಇರ್ಬೋದು, ಏನೋ ಒಂದು ಇದ್ದೇ ಇರುತ್ತೆ. ಆರ್ ಅವರ್ ಯೂತ್ ವಿ ಗೆಟ್ ಓಲ್ಡ್ ಎಲ್ಲವೂ ಇರುತ್ತೆ. ಸೊ ಈ ಲಿಮಿಟೇಷನ್ಸ್ ನ ನಾವು ತಿಳ್ಕೊಳ್ತಾ ಹೋದ್ರೆ ಈ ಅಭಿಮಾನ ಮೆಲ್ಲ ಮೆಲ್ಲ ಹೋಗುತ್ತೆ. ಅಭಿಮಾನ ಹೋದ್ರೆ ಮನಸ್ಸಲ್ಲಿ ದುಃಖ ಹೋಗುತ್ತೆ, ಭೇದದ ಜ್ಞಾನ ಬರುತ್ತೆ. ನನಗೆ ಅಲ್ಲ ಇದು ದೇಹಕ್ಕೆ ಅಂತ ಆ ಜ್ಞಾನ ಬಂದಾಗ ಅಜ್ಞಾನ ಹೋಗುತ್ತೆ. ನಮ್ಗೆ ಬಿಕಮ್ ಸಾಧನೆಗೆ ನಮ್ಗೆ ಉಪಕಾರ ಆಗುತ್ತೆ. ಸೊ 24 ತತ್ವಗಳು ಇಲ್ಲಿ ಒಂದೊಂದು ದಳದಲ್ಲಿ ಹೇಳಿದ್ರೆ ಹೊರಗಿಂದ ನಾವು ಬರುವಾಗ ಹೊರಗಿಂದನೂ ಒಂದು 24 ಇರುತ್ತೆ, ಒಳಗಿಂದನೂ ಒಂದು 24 ಇರುತ್ತೆ. ಹೊರಗಿಂದ ಬರುವಾಗಲೂ ಈ ಕೆಂಪು ಇದ ಕಮಲಗಳು ಒಂದು ನೆವರಿ ಪುಟ ಸರ್ಕಲ್ ಎರಡೆರಡು ಆಗತ್ತೆ. ಸೊ ಒಂದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆ ಬೀಜ ಅಕ್ಷರಗಳನ್ನ ಇಟ್ಕೊಳ್ತಾರೆ, ಇನ್ನೊಂದಲ್ಲಿ ಹೊರಗಿನ ಇರೋದಲ್ಲಿ ಬರೀ ಒಂದು ಗಾಯತ್ರಿ ಮಂತ್ರ ಮಾತ್ರ ಅಲ್ಲಿ ಬರೆದಿಡ್ತಾರೆ ಅಲ್ಲಿ 24 ಅಲ್ಲಿ. ಆ ಲೇಯರ್ ಆದ್ಮೇಲೆ ನೆಕ್ಸ್ಟ್ ಬರೋದು ಒಂದು 12 ಅಕ್ಷರ ದ್ವಾದಶ ಮಂತ್ರ. ಈ ದ್ವಾದಶ ಮಂತ್ರದಕ್ಕೆ ವಿಶೇಷ ಏನು ಅಂದ್ರೆ ಇದು ನಮಗೆ ಸ್ಥೂಲ ದೇಹದಲ್ಲೇ ಬರುತ್ತೆ. ಸ್ಥೂಲ ದೇಹದಲ್ಲಿ ಸ್ಥೂಲ ದೇಹಕ್ಕೇನೋ ಇದಕ್ಕೇನೋ ವಾಸ್ತವ ದ್ವಾದಶ ಅಕ್ಷರಗೇನೋ ಏನು ಸಂಬಂಧ ಅಂತ ಕೇಳಿದಾಗ ಸ್ಥೂಲ ದೇಹ ನಮಗೆ ಇರಬಹುದು, 24 ತತ್ವಗಳು ಇದ್ದು ವ್ಯಾಪಾರ ಮಾಡಿ ದೇಹ ಅಭಿಮಾನ ಹೋಗೋದು ಇದೆಲ್ಲ ಆದರೆ ಮಾತ್ರ ಸಾಲದು. ನಮಗೆ ಬಂದು ಆ ಮನುಷ್ಯ ದೇಹ ಬಂದಾಗ ದೇವರ ಬಗ್ಗೆ ಸರಿಯಾದ ಒಂದು ಜ್ಞಾನ ಬರಬೇಕು. ಆ ಜ್ಞಾನ ಬರಬೇಕಂದ್ರೆ ಏನ್ ಮಾಡೋದು? ಏನು ಎಲ್ಲಾ ಕಡೆನೂ ನಾವು ನೋಡ್ತೀವಿ, ಮನಸ್ಸನ್ನ ದೇವರಲ್ಲಿ ಇಡಲಕ್ಕೆ ಕಲಿಬೇಕು ಅಂಬೋದೇ ಮುಖ್ಯ ಆಗತ್ತೆ. ಮನಸ್ಸನ್ನ ದೇವರಲ್ಲಿ ಇಡಬೇಕು ಅಂದ್ರೆ ಅದಕ್ಕೆ ಬೇಕಾದ ಏನು? ಮನಸ್ಸನ್ನ ದೇವರಲ್ಲಿ ಇಡಬೇಕು ಅಂದ್ರೆ ಒಂದು ದೇಹ ಬೇಕು. ಅದು 24 ತತ್ವದಿಂದ ದೇಹ ಅಂತೂ ರಚನೆ ಆಗಿದೆ. ದೇಹ, ಆ ದೇಹಕ್ಕೆ ಉಪಚಯ, ಆ ದೇಹ ಬೆಳಿಬೇಕು, ದೇಹಕ್ಕೆ ಉಪಚಯ ಬೇಕು. ಆ ಉಪಚಯ ಬೇಕು ಅಂದ್ರೆ ಏನು ಬೇಕು? ಅನ್ನ ಬೇಕು. ಅದಕ್ಕೆ ಒಂದೊಂದು ಸರ್ಕಲ್ ಸರ್ಕಲ್ ಆಗಿರೋದು ಸೂರ್ಯನನ್ನು ಸಂಕೇತಿಸುತ್ತ. ಸೂರ್ಯನಲ್ಲಿ ಇರುವಂತ ಆ ಒಂದು ತ್ರಿವೃತ್ತಕರಣ ಪ್ರತಿಪಾದ್ಯ ದೇವತೆ ಸೂರ್ಯ ಅಂದ್ರೆ ಸೂರ್ಯನಲ್ಲಿ ನಾವು ನಿಲ್ಲೋದಿಲ್ಲ. ಸೂರ್ಯನಕ್ಕಿಂತ ದೊಡ್ಡ ದೇವತೆಗಳಾದಂತ ಲಕ್ಷ್ಮಿ ಮತ್ತು ಚತುರ್ಮುಖ ವಾಯು ಮತ್ತು ರುದ್ರದೇವರನ್ನ ಅಲ್ಲಿ ಇಟ್ಕೋಬೇಕು, ಆಮೇಲೆ ಸೂರ್ಯ ಬರ್ತಾನೆ. ಸೊ ಹೀಗೆ ಈ ಸೂರ್ಯನಲ್ಲಿ ಇದ್ದು ನಮಗೆ ಬೇಕಾದ ಈ ದೇಹಕ್ಕೆ ಬೇಕಾದ ಪುಷ್ಟಿ ಅನ್ನವನ್ನ ನಿರ್ಮಾಣ ಮಾಡುತ್ತೆ. ಅನ್ನಕ್ಕೆ ಏನ್ ಬೇಕು? ಬರೀ ಒಂದು ಅನ್ನ ನಮ್ಗೆ ಈ ದೇಹಕ್ಕೆ ಬೇಕಾದ ಮನಸ್ಸು ಇಡಬೇಕಂದ್ರ ದೇಹ ಇರಬೇಕಂದ್ರ ದೇಹ ಉಪಚಯ ಆಗ್ಬೇಕು. ದೇಹ ಚಂದಾಗಿ ಒಳ್ಳೆ ರೀತಿಯಿಂದ ಬೆಳವಣೆ ಆಗ್ಬೇಕು ದೇಹಕ್ಕೆ. ಸೊ ಅದು ಆಗಬೇಕಂದ್ರೆ ಅದಕ್ಕೆ ಅನ್ನ ಬೇಕು. ಅನ್ನ ಬೇಕಂದ್ರೆ ಏನ್ ಬೇಕು ನಮ್ಗೆ? ಅನ್ನಕ್ಕೆ ದ್ರವ್ಯ ಬೇಕು, ದುಡ್ಡು ಕಾಸು ಅದರ್ವೈಸ್ ಏನು ಬಾರ್ತವೆ, ಏನೋ ಟು ಬೈ ಆರ್ ಟು ಇವನ್ ಟು ಹಾರ್ವೆಸ್ಟ್ ರೈಸ್, ಅನ್ನ ಮಾಡ್ಲಿಕ್ಕೆ ಬೇಕಾದ ಅದಕ್ಕೆ ಏನ್ ಬೇಕು ಅಂದ್ರೆ ದ್ರವ್ಯ ಬೇಕು ಅಂತಾರೆ. ಆ ದ್ರವ್ಯಕ್ಕೆ ಬರೀ ದ್ರವ್ಯ ಇದ್ರೆ ಸಾಲದು, ಆ ದ್ರವ್ಯಕ್ಕೆ ಶಕ್ತಿ ಇರಬೇಕು. ಫಾರ್ ಎಕ್ಸಾಂಪಲ್, ಒಂದು $10 ಬಿಲ್ ತಗೊಂಡ್ ಹೋಗಿದ್ರೆ ಯು ಕ್ಯಾನ್ ಬೈ ಸಮಥಿಂಗ್. ಅದೇ ತರ ನಾನು ಫೋಟೋ ಕಾಪಿ ಮಾಡಿ $10 ಕೊಟ್ಟರೆ ಯು ವಾಂಟ್ ಒನ್ ಪ್ಯಾಕೆಟ್, ಇಟ್ ಲುಕ್ಸ್ ಐಡೆಂಟಿಕಲ್. ಇಲ್ಲ, ಆ ಒಂದು ನಾನ್ ಮಾಡಿದ ಕಾಪಿಗೆ ಶಕ್ತಿ ಇಲ್ಲ, ಬೇರೆ ಜೆನ್ಯೂನ್ ಬಿಲ್ಗೆ ಶಕ್ತಿ ಇದೆ. ಅಂದ್ರೆ ಏನು? ಶಕ್ತಿ ಇದ್ದ ಮಾತ್ರಕ್ಕೆ ಸಾಲದು, ಅಲ್ಲಿ ಶಕ್ತಿ ಬೇಕು. ಹಾಗೇನೆ ನಮ್ಮ ಅನ್ನ ಊಟ ತಿಂಡಿಯಲ್ಲಿ ಬರೀ ಅದು ಬಾಯಲ್ಲಿ ಹಾಕೊಳ್ಳೋದು ಮಾತ್ರ ಅಲ್ಲ, ಅಲ್ಲಿ ಸರಿಯಾದ ಶಕ್ತಿ ಬೇಕು. ಆ ಶಕ್ತಿ ಮನಸ್ಸಿನ ಪರಿಣಾಮ ಆಗ್ಬೇಕು, ದೇಹಕ್ಕೆ ಉಪಚಯ ಆಗ್ಬೇಕು, ಆ ಒಂದು ಮಲ ಕಶ್ಮಲವನ್ನ ತೆಗಿಬೇಕು. ಇಷ್ಟು ಆ ಒಂದು ಒಂದು ತುತ್ತು ಅನ್ನದಿಂದ ನಮ್ಗೆ ಆಗಬೇಕಾಗಿದೆ. ಈ ಶಕ್ತಿಯನ್ನ ಯಾರು ಇಡ್ತಾನೆ? ಅಲ್ಲಿ ಶಕ್ತಿ ಪಡ್ಬೇಕು. ಈ ಶಕ್ತಿಯನ್ನ ವಿಶೇಷವಾಗಿ ಯಾರು ಇಡ್ತಾನಂದ್ರೆ ಅಲ್ಲಿ ಹೇಳ್ತಾರೆ, ಈ ಶಕ್ತಿಯನ್ನ ಕೊಡುವನು ವಾಸುದೇವ ರೂಪದಿಂದ ಅವನು ಕೊಡ್ತಾನಂತ. ಅದಕ್ಕೆ ಧ್ರುವ ತಪಸ್ ಮಾಡಿದಾಗ ಕೆಲವು ತಿಂಗಳು ನೀರನ್ನ ಬಿಟ್ಟ, ಗಾಳಿಯನ್ನ ಬಿಟ್ಟ, ಹೀಗೆಲ್ಲ ಬರುತ್ತ. ವಾಸುದೇವನ ಧ್ಯಾನ ಮಾಡ್ತಾ ಅವನಿಗೆ ಆ ಒಂದು ಸಾಮರ್ಥ್ಯ ಶಕ್ತಿ ಸಾಮರ್ಥ್ಯಗಳು ಬರುತ್ತಂತ. ಪಂಚಭೂತದಿಂದ ಆ ಕಾಂಬಿನೇಷನ್ ಇಟ್ಟುಕೊಳ್ಳೋ ಸಾಮರ್ಥ್ಯ ಬರುತ್ತಂತೆ. ಸೊ ಆ ಧ್ರುವ ಮಾಡಿದ್ರೆ ಅದು ವಾಸುದೇವ ದ್ವಾದಶ ಅಕ್ಷರಗಳನ್ನೇ ಇಲ್ಲಿ ಇಟ್ಟುಕೊಂಡಿದ್ದಾರೆ. ಸೊ ಈ ದ್ವಾದಶ ಅಕ್ಷರದಿಂದ ಏನು ಬರುತ್ತೆ? 24 ಇಂದ ದೇಹ ಬಂದಾಯಿತು. ಈ ದ್ವಾದಶ ಅಕ್ಷರದಿಂದ ನಮ್ಗೆ ಸಾಧನೆಗೆ ಬೇಕಾದ ಸಾಧನಾ ಸಂಪತ್ತು ಬರುತ್ತೆ. ಏನು ಸಾಧನಾ ಸಂಪತ್ತು ಅಂದ್ರೆ, ಪ್ರತಿ ಇಂದ್ರಿಯಗಳು ಇವಾಗ ಹೇಗಿದೆ ಅಂದ್ರೆ ಹೊರಗೆ ಹೋಗ್ತಾ ಇರುತ್ತೆ. ಮನಸ್ಸು ಮತ್ತು ಅದರ ಇಂದ್ರಿಯಗಳು ಹೊರಗೆ ಹೋಗ್ತಾ ಇರುತ್ತೆ. ಈ ಇಂದ್ರಿಯಗಳನ್ನ ಒಳಗೆ ತಿರುಗಿಸ್ಬೇಕು. ಒಳಗೆ ತಿರುಗಿಸ್ಬೇಕು ಅಂದ್ರೆ ನಮ್ಮೊಳಗೆ ಅಂತ ಮಾತ್ರ ಅರ್ಥ ಅಲ್ಲ, ಪದಾರ್ಥದ ಮೇಲ್ಗೆ ಮಾತ್ರ ಹೋಗ್ಬಾರ್ದು, ಪದಾರ್ಥದ ಒಳಗೆ, ಎಲ್ಲದಲ್ಲಿನೂ ಒಳಗೆ. ಇನ್ಡೆಪ್ತ್ ನಾಲೆಡ್ಜ್ ಅಂತ ಹೇಳ್ತಾರೆ, ಇನ್ಸೈಟ್ ಅಂತ ಹೇಳ್ತಾರಲ್ಲ ಸೈನ್ಸ್ಲಿ, ಹಾಗೇನೆ ದೇವರ ವಿಷಯದಲ್ಲಿ ಪದಾರ್ಥಗಳ ಒಂದೊಂದು ಪದಾರ್ಥ ವಿಷಯದಲ್ಲಿನೂ ಇನ್ಸೈಟ್ ಬೇಕು. ಆ ಇನ್ಸೈಟ್ ಬೇಕು ಅಂದ್ರೆ ಅದು ಹೇಗೆ ಸಾಧ್ಯ ಆಗತ್ತೆ? ಎಲ್ಲರಿಗೆ ಕಣ್ಣಿದೆ, ಎಲ್ಲರಿಗೆ ಮನಸ್ಸಿದೆ, ಎಲ್ಲರಿಗೆ ಕಿವಿ ಇದೆ, ಹೇಗೆ ಸಾಧ್ಯ ಆಗತ್ತಂದ್ರೆ ಈ ವಾಸುದೇವ ರೂಪದಿಂದ ಅವನು ಏನು ಮಾಡ್ತಾನಂತ. ಶಕ್ತಿ, ನಾವು ಇದನ್ನು ನೋಡಿದೀವಿ, ಶಕ್ತಿ, ಪ್ರತಿಷ್ಠಾ, ಸಮ್ಯಕ್, ಪೂರ್ತಿ, ಪ್ರವೃತ್ತಿ, ಮಾಯಾ, ಕಲಾ ಅಂತ, ನಿಯತಿ, ಮತಿ, ನಿಯತಿ ಅಂತ 12 ರೂಪಗಳನ್ನ ಅಲ್ಲಿ ಹೇಳಿದ್ದಾರೆ. ಸೊ ಈ ಶಕ್ತಿಯಾದಿ 12 ರೂಪಗಳು, ಶಕ್ತಿಯಾದಿ 12 ರೂಪ ಅಂದ್ರೆ ಒಂದೊಂದು ಇಂದ್ರಿಯಕ್ಕೇನು ಕರೆಸ್ಪಾಂಡ್ ಆಗುವಂತ ಒಂದೊಂದು ರೂಪದಲ್ಲಿ ಲಕ್ಷ್ಮಿ ಮೂಲಕ, ಲಕ್ಷ್ಮಿ ದ್ವಾರವಾಗಿ, ಲಕ್ಷ್ಮಿ ಸೇವೆಗೆ ಕೈ ಜೋಡಿಸಿ ನಿಂತಿರ್ತಾಳಂತ. ಸೊ ಲಕ್ಷ್ಮಿಯಲ್ಲಿ ಲಕ್ಷ್ಮಿ ರೂಪದಿಂದ ಅವನೇ ನಿಂತು ಈ ಶಕ್ತಿ, ಪ್ರತಿಷ್ಠಾ, ಮನಸ್ಸು, ಕಣ್ಣು, ಕಿವಿ, ಮೂಗು. ಸೊ ಹೀಗೆ ಒಂದೊಂದು ಇಂದ್ರಿಯದಲ್ಲಿ ನಿಂತು ಆ ಒಳಗೆ ಇರುವಂತ ವಿಷಯಗಳನ್ನ, ಒಳಗೆ ಇರುವಂತ ತನ್ನ ಬಗ್ಗೆಯ ಜ್ಞಾನವನ್ನ ಅವನು ಕೊಡ್ತಾನಂತ. ಸೊ ಅದಕ್ಕೆ ಈ ಒಂದು 12 ರೂಪಗಳು, ದ್ವಾದಶ ರೂಪಗಳು ನಮಗೆ, ನಮ್ಮ ದ್ವಾದಶ ರೂಪಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಅದ್ ಮಾಡಿ ಸಾಧನೆಯನ್ನ ನಡೆಸ್ತಾನಂತ. ಅಷ್ಟೇನ ಅಂದ್ರೆ ಇಲ್ಲ ಅಂತ ಹೇಳ್ತಾರ. ಸಾಧನೆ ನಡೆಸಬೇಕಾದ್ರೆ ಅವನು ಆ ಬಿಂಬ ರೇಣಿ ಪರಸೋತ್ತಮರು ಅಲ್ಲಿ ಹೇಳಿದಿವಲ್ಲ, ಬಿಂಬ ಪ್ರತಿಬಿಂಬ ಭಾವ ಹೇಳಿದಿಲ್ಲ. ಅದಕ್ಕೆ ಮೂಲ ನಮ್ಮ ನಮ್ಮ ಲೆವೆಲ್ ಇರೋದು ಏನು ಅಂದ್ರೆ ಗುರುಗಳನ್ನ ಕಳ್ತಾನೆ. ಅದೇ ಧ್ರುವನಿಗೆ ಬಂದದ್ದು ಹಾಗೆ ತಾನೆ, ನಾರದರು ಬಂದ್ರು ಅವನಿಗೆ ಹೇಳಿಕೊಡ್ತಾರೆ. ಹಾಗೆ ನಮಗೆ ಆ ಒಂದು ಗುರುಗಳು,
ಆ ಗುರು ಭಕ್ತಿ ಅಂತ ಬರುತ್ತೆ ನೋಡಿ, ಆ ಗುರು ಭಕ್ತಿಯನ್ನ ಇಲ್ಲಿ ತಂದಿಡ್ತಾ ಇರ್ತ ಗುರು ಮೂಲಕವಾಗ. ಗುರು ಮೂಲಕವಾಗ ಅಂದ್ರೆ ನೋಡಿ, ಪುಸ್ತಕಗಳು ಇರುತ್ತೆ, ಎಷ್ಟೋ ಕಲೀಲಕ್ಕೆ ಎಷ್ಟೋ ಮಾರ್ಗಗಳಿರುತ್ತೆ. ಇದ್ರನ್ನ ನಾವು ಏನು ಮಾಡ್ತೀವಿ, ನಮ್ಮ ಗುರುಗಳು ಜಗನ್ನಾಥ, ನಾವು ವೇದ ಪುಸ್ತಕ ಇದೆ, ವೇದಕ್ಕೆ ಟ್ರಾನ್ಸ್ಲೇಷನ್ ಇದೆ, ಇದು ಇದೆ, ನಮ್ಮ ಸರ್ವಮೂಲ ಗ್ರಂಥ ಇದೆ, ಅದು ಟ್ರಾನ್ಸ್ಲೇಷನ್ ಎಲ್ಲಾ ಭಾಷೆಯಲ್ಲೂ ಸಿಕ್ಕತ್ತೆ. ಅದು ಕೇಳೋದಿಲ್ಲ ಜಗನ್ನಾಥ ದಾಸ್ ಅದು ಹೇಗೆ ಅನುಸಂಧಾನ ಹೇಗೆ ಮಾಡ್ಬೇಕು ಏನ್ ಹೇಳ್ತಾ, ಜಗನ್ನಾಥ ದಾಸರದ್ದು ನಾವು ತಗೊಳ್ತೀವಿ. ಹಾಗೆ ಗುರುಗಳು ಅಂದ್ರೆ ಇಂತ ಜ್ಞಾನಿಗಳು, ಮಹನೀಯರು, ಇವರು ಬಂದು ನಮಗೆ ತೋರಿಸಿಕೊಟ್ಟಿದ್ದಾರೆ. ಆ ತರ ನಮ್ಗೆ ಎಷ್ಟು ಜನಕ್ಕೆ ಗೊತ್ತಿದೆ ಜಗನ್ನಾಥ ದಾಸರು ಎಂಬುದು. ಸೊ ಅದನ್ನ ನಮ್ಗೆ ಗುರು ಮೂಲಕವಾಗ, ಹರಿಕಥಾಂಸಾರ ಮೂಲಕವಾಗ ನಮ್ಗೆ ಈ ಜ್ಞಾನವನ್ನ ಕೊಡ್ತಾನಂತೆ. ಗುರು ಅಂತರ್ಗತನಾಗಿ ನಮಗೆ ಈ ಜ್ಞಾನ ಕೊಡೋದು ಮಾತ್ರ ಇಲ್ಲ, ಇಲ್ಲಿ ವಿಶೇಷ ಏನು ಅಂದ್ರೆ, ಈ ಹರಿಕಥಾಂಸಾರ ನೀವು ಓದುವಾಗ ಅನೇಕ ಕಡೆ ಗುರುಗಳ ಕರ್ಣದಿಂದ ಆ ಪಣಿತು ಪೇಳು ಹೀಗೆಲ್ಲ ಅವರು ಎಷ್ಟೋ ಪದ್ಯಗಳಲ್ಲಿ ಹೇಳೋ ಮೂಲಕವಾಗ ಆ ಶಕ್ತಿಯನ್ನ ಅಲ್ಲಿ ದೇವರನ್ನ ಪ್ರಾರ್ಥನೆ ಮಾಡಿ ಒಂದೊಂದು ಪದ್ಯಕ್ಕೆನ ಇಟ್ಟಿದ್ದಾರೆ. ಅಂದ್ರೆ ಅದನ್ನ ನಾವು ಗುರು ಭಕ್ತಿಯಿಂದ ನಾಂದಿ ಪದ್ಯವನ್ನು ಓದಿ ಗುರು ಭಕ್ತಿಯಿಂದ ಅದನ್ನ ಮುಟ್ಟಿದಾಗೆ, ಸ್ವೀಕಾರ ಮಾಡಿದಾಗೆ ಬಂದ ಜ್ಞಾನ ದೃಢವಾಗಿ ನಿಲ್ಲತ್ತಂತೆ. ಸೊ ಹೀಗೆ ಮಾಡತ್ತಂತ ಈ ಹಾಗೆ ಎಲ್ಲಿ ನಿಲ್ಲತ್ತೆ, ಪ್ರತಿಯೊಂದಿನ ನೀವು ಕೇಳ್ತಾ ಇದ್ದೀರಾ, ಕಿವಿಯಲ್ಲಿ ಚೆಂದಾಗೆ ನಿಂತು ಮನಸ್ಸಲ್ಲಿ ಹೋಗತ್ತೆ, ಕಣ್ಣಲ್ಲಿ ನೋಡ್ತೀರಾ, ಕಣ್ಣಲ್ಲಿ ಎಲ್ಲಾರು ನೋಡ್ತೀವ ನೀವು, ಒಂದು ಏನಾದ್ರು ಕೆಲಸ ಮಾಡುವಾಗ ಅಡಿಗೆ ಮಾಡುವಾಗ ಈ ನೆನಪು ಬರುತ್ತ, ಆ ಕಣ್ಣಲ್ಲಿ ದೃಢವಾಗಿ ನಿಲ್ಲತ್ತೆ. ಸೊ ಒಂದೊಂದು ಇಂದ್ರಿಯಲ್ಲಿನು ಭಗವಂತನ ಜ್ಞಾನ, ಗುರುಗಳ ಮೂಲಕವಾಗ ಬಂದ ಭಗವಂತನ ಜ್ಞಾನ ದಾರ್ಢ್ಯ ಬರುತ್ತಂತ ಈ ಹನ್ನೆರಡು ದಳದಲ್ಲಿ ಈ ಚಿಂತನೆಯನ್ನು ಮಾಡೋದು. ಸೊ ಹೀಗೆ ನಾವು ಚಿಂತನೆ ಮಾಡಿದ ಮೇಲೆ ನಮ್ಗೆ ಪುಷ್ಟಿ ಬಂದಿದೆ, ನಮ್ಮ ಇಂದ್ರಿಯಗಳಿಗೆ ಪುಷ್ಟಿ ಬಂದಿದೆ. ಹೇಗೆ ಪುಷ್ಟಿ ಬಂದಿದೆ, ದೇವತೆಗಳು ಈ ಇಂದ್ರಿಯಗಳು ಅಂತ ಹೇಳಿದ ತಕ್ಷಣ ಇಂದ್ರಿಯಗಳಿಗೆ ಇಂದ್ರಿಯ ಅಭಿಮಾನಿ ದೇವತೆಗಳಿದ್ದಾರೆ, ಈ ದೇವತೆಗಳ ಸಂಪರ್ಕ ನಮ್ಗೆ ಆಗಿದೆ. ಅಂದ್ರೆ ದೇವತೆಗಳ ಸಂಪರ್ಕ ಯಾವಾಗ್ಲೂ ಇದ್ರೂ ನಮಗೆ ಆ ಜ್ಞಾನ ಬಂದಿದೆ. ಓ ಕಣ್ಣಂದ್ರೆ ಈ ಸೂರ್ಯನೇ ನನ್ನ ಕಣ್ಣಲ್ಲಿ ಇದ್ದಾನೆ, ಇದ್ದು ಯಾಕೆ ಇದ್ದಾನೆ ಅಂದ್ರೆ ಆ ಭಗವಂತನನ್ನ ತೋರಿಸ್ಲಿಕ್ಕೆ ಇದ್ದಾನೆ. ನಮ್ಗೆ ಭಗವಂತನನ್ನ ಎಲ್ಲಿ ತೋರಿಸಿದ್ದಾನೆ ಇವಾಗ ಅಂದ್ರೆ, ಪ್ರತಿಮಾ ಹೋಗಿ ನೋಡ್ತಿರಲ್ಲ, ಉಡುಪಿ ಕೃಷ್ಣನ ಹೋಗಿ ನೋಡ್ತಿರು, ತಿರುಪತಿ ತಿಮ್ಮಪ್ಪನನ್ನ ಹೋಗಿ ನೋಡ್ತಿರಲ್ಲ, ದೇವರ ದರ್ಶನ ಆಯ್ತು ಅಂತ ಹೇಳ್ತಿರಲ್ಲ, ಏನ್ ನೋಡಿದ್ರ, ದೇವರ ಪ್ರತೀಕವನ್ನ ನೋಡಿ ಬಂದಿರ, ದೇವರನ್ನ ನೋಡಿಲ್ಲ, ದೇವರು ಇರುವಂತ ಪ್ರತೀಕವನ್ನ ನೋಡಿ ಬಂದಿದ್ರ. ಹಾಗೆ ದಿನಾಗ್ಲೂ ಹೇಳೋವಾಗ ಸೂರ್ಯನ ನೋಡಿ, ಅದು ದೇವರ ಪ್ರತೀಕ ಸೂರ್ಯ, ಅದು ದೇವರನ್ನ ನೋಡಿದ್ದೆ ಅಂತ ಹೇಳ್ಬೋದು. ಹೀಗೆ ಸ್ವಲ್ಪ 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 ಬಂದಾಗ ನಮ್ಗೆ ಎಲ್ಲಾ ಪದಾರ್ಥದಲ್ಲಿನು ದೇವರು ಇದ್ದು ನಡೆಸ್ತಾನ ಅಂಬೋ ತಿಳುವಳಿಕೆ ನಮ್ಗೆ ಬಂದ್ಬಿಡತ್ತೆ. ಸೊ ಹೀಗೆ ಇಷ್ಟು ನಮ್ಗೆ ಈ ಇದ್ ಮೂಲಕ ಹಾಗೆ ಏನಾಯ್ತು, ನಮ್ಗೆ ಇಷ್ಟು ಬರೋವಾಗ ದೇವತೆಗಳ ಸಂದರ್ಶನ ಆಯ್ತು, ದೇವತೆಗಳ ಒಳ್ಳೆಯ ದರ್ಶನ ಆಯ್ತು ಅಂದ್ರೆ ನಮ್ಗೆ ಕಣ್ಣಿಗೆ ಕಾಣೋದಿಲ್ಲ, ಈ ತಿಳುವಳಿಕೆ ಅಂಬೋ ಒಂದು ದರ್ಶನ ಆಯ್ತು, ಸಂದರ್ಶನ ಅವ್ರ ಜೊತೆಲಿ ನಮ್ಮ ಸಂಪರ್ಕ ನಮ್ಗೆ ಆಯ್ತು. ಈ ದೇವತೆಗಳ ಸಂಪರ್ಕದಿಂದ ಏನಾಗತ್ತಂದ್ರೆ ನೆಕ್ಸ್ಟ್ ವಲಯಕ್ಕೆ ಬರ್ತೀವಿ, ನೆಕ್ಸ್ಟ್ ಲೆವೆಲ್ಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಬರೋವಾಗ ಇದು ಅಷ್ಟದಳ ಕಮಲ, ವೆರಿ ಇಂಪಾರ್ಟೆಂಟ್ ಕಮಲ ಅಂತ ಹೇಳ್ತಾರೆ. ಈ ಅಷ್ಟದಳ ಕಮಲದಲ್ಲಿ ಏನಾಗತ್ತಂದ್ರೆ, ಇದನ್ನ ಅಷ್ಟದಳ ಕಮಲ ಇದಕ್ಕೆ ಹೊರಗೆಂದ ಬರೋವಾಗಲೂ ನೀವು ನೋಡಿದ್ರೆ ಹೊರಗೆಂದ ಅಷ್ಟದಳ ಇರುತ್ತೆ, ಒಳಗೆಂದನು ಅಷ್ಟದಳ ಇರುತ್ತೆ. ಇದಕ್ಕೆ ಈ ಅಷ್ಟದಳದಲ್ಲಿ ಫೇಮಸ್ ಇಸ್ ನಾರಾಯಣ ಅಷ್ಟಾಕ್ಷರ ಮಂತ್ರ, ನಾರಾಯಣ ಎಂಟು ಅಕ್ಷರಗಳಿಂದ ಕೂಡಿರುವಂತ ಓಂಕಾರದ ವಿಸ್ತಾರ. ಓಂಕಾರ ಇಸ್ ದ ಎಸೆನ್ಸ್, ಕ್ವಿಂಟೆಸೆನ್ಸ್ ಅಂದ್ರೆ ಅದನ್ನ ವಿಸ್ತಾರ, ನಾರಾಯಣ ಅಷ್ಟಾಕ್ಷರ ಅಂತ ಹೇಳೋದು. ಇಲ್ಲಿ ಏನು ವಿಶೇಷ ಇಂಪಾರ್ಟೆಂಟ್ ಬರುತ್ತೆ ಅಂದ್ರೆ, ಇಲ್ಲಿ ಒಂದು ನಮಗೆ ನಮ್ಗೆ ಏನ್ ಹೇಳ್ತಾರಂದ್ರೆ, ಇಲ್ಲಿ ಈ ಒಂದು ತಿಳುವಳಿಕೆಯಿಂದ ದೇವತೆಗಳ ಸಂದರ್ಶನದಿಂದ ದೇವತೆಗಳ ತಿಳುವಳಿಕೆ ಇಷ್ಟು ಆದ ಮೇಲೆ ನಮ್ಮ ಅನಿರುದ್ಧ ದೇಹದಲ್ಲಿ ಏನಾಗಿರತ್ತಂದ್ರೆ, ನಾವು ಮಾಡಿರುವಂತ ಅನೇಕ ಕರ್ಮಗಳು, ಅನೇಕ ಕರ್ಮಗಳಿಗೆ ಕ್ಷಣ ಕ್ಷಣದಲ್ಲಿ ಮಾಡ್ತಾ ಇದ್ದೀವಿ, ತಪ್ಪೇ ಮಾಡ್ತಾ ಇರ್ತೀವಿ. ಒಂದೊಂದು ತಪ್ಪುಗೇನೋ ಎಷ್ಟೆಷ್ಟು ನೀಚ ಯೋನಿಗಳು, ನೀಚ ಜನ್ಮಗಳು ಎಷ್ಟೆಷ್ಟು ಬರಬೇಕಾಗಿದೆ ನಮಗೆ. ಅಷ್ಟು ಜನ್ಮಗಳಿಗೆ ಬೇಕಾದ ಅದು ವಾಸನಾ ರೂಪಗಳು ನಮ್ಮ ಅನಿರುದ್ಧ ದೇಹದಲ್ಲಿ ಕೂತ್ಕೊಂಡಿದಂತೆ. ಈ ಒಂದು ಅಷ್ಟದಳದಲ್ಲಿ ಇರುವಂತ ನಾರಾಯಣನ ಚಿಂತನೆ ಅಥವಾ ಅನಿರುದ್ಧ ದೇಹ ಅಂತ ಒಂದು ಇದೆ ಅಲ್ಲಿ, ಇಷ್ಟು ಆಗತ್ತ ಅಂಬೋ ಈ ಚಿಂತನೆಯಿಂದ ಏನಾಗತ್ತಂದ್ರೆ, ಅಷ್ಟು ಸಂಚಿತ ಕರ್ಮಗಳು ಎಲ್ಲ ಸುಟ್ಟು ಹೋಗುತ್ತೆ ಅಂದ್ರೆ ಅದು ಪ್ರಾರಬ್ಧದಲ್ಲಿ ಹೋಗಿ ಬಿಡಲ್ಲ. ಒನ್ಸ್ ಇಟ್ ಬಿಕಮ್ ಸಂಚಿತ ಕರ್ಮಗಳು, ನಾವು ಕ್ಷಣ ಕ್ಷಣಕ್ಕೆ ಮಾಡುವಂತ ಒಂದೊಂದು ಕೆಲಸ, ಕಾಯ ಮನಸ ವಾಚ, ಒಂದೊಂದು ಕ್ಷಣಕ್ಕೆ ನಾವು ಮಾಡುವಂತ ತಪ್ಪುಗಳು, ತಪ್ಪೇ ಜಾಸ್ತಿ, ಒಳ್ಳೇದು ತುಂಬಾ ಕಡಿಮೆ, ಅದಕ್ಕೆ ತಪ್ಪು ಅಂತ ಹೇಳ್ತೇನೆ. ಅದಕ್ಕೆಲ್ಲ ಬರಬೇಕಾದ ಜನ್ಮಗಳು ಅಂದ್ರೆ ಎಷ್ಟೋ ಇರುತ್ತೆ, ಎಷ್ಟೋ. ಈ ಇಷ್ಟು ಕರ್ಮಗಳಲ್ಲಿ ಅದು ನಾಶ ಆಗತ್ತಂತೆ. ಅದೆಲ್ಲ ನಾಶ ಆಗತ್ತೆ ಅಂದ್ರೆ ದಟ್ ಡಸಂಟ್ ಗೋ ಇನ್ ಟು ಪ್ರಾರಬ್ಧ. ಒನ್ಸ್ ಇಟ್ ಬಿಕಮ್ಸ್ ಅ ಪ್ರಾರಬ್ಧ, ಯು ಗಾಟ್ ಟು ಗೋ ಥ್ರೂ ಇಟ್. ಎವ್ರಿಥಿಂಗ್ ಇಸ್ ಪ್ರೀ ಪ್ಲಾನ್, ಪ್ರೀ ಪ್ರೋಗ್ರಾಮ್. ಇದ್ರನು ದ ಪಾತ್ ಇಸ್ ಲೈಕ್ ದಿಸ್. ಇಲ್ಲಿ ನಾರಾಯಣನ ಅಷ್ಟದಳದಲ್ಲಿ ಇರುವಂತ ಅಷ್ಟಾಕ್ಷರದಿಂದ ಕೂಡಿದಂತ ಈ ನಾರಾಯಣನ ಸ್ಮರಣೆ ಮಾಡ್ಬೇಕು. ಯಾಕೆ ನಾರಾಯಣ, ಯಾಕೆ ನಾರಾಯಣ ವಿಶೇಷ ವಾಸುದೇವ ಆಯ್ತಲ್ಲ ಅಂದ್ರೆ, ನಾರಾಯಣ ಅಂಬುದು ಮೂಲ ರೂಪ. ಮೂಲ ರೂಪ ಅಂದ್ರೆ ದೇವರ ರೂಪಗಳಿಗೆ ಅಭಿನ್ನವಾಗಿ ಇದ್ರೂ ಕೊನೆಯಲ್ಲಿ ನಾವು ಮುಟ್ಟಬೇಕಾದ ಮೂಲ ನಾರಾಯಣ, ಮೋಕ್ಷದಲ್ಲಿ ಇರುವಂತ ರೂಪ. ಮೋಕ್ಷದಲ್ಲಿ ಮೂಲ ನಾರಾಯಣ ಯಾವತ್ತೂ ಅವನು ಇರ್ತಾನೆ. ಅದರ್ ರೂಪಗಳನ್ನ ಅವನು ವ್ಯಕ್ತ ಮಾಡ್ತಾನೆ. ತಿರ್ಗಾ ಪ್ರಳಯದಲ್ಲಿ ಎಲ್ಲವೂ ಒಳಗೆ ಇಳ್ಕೊಂಡು ಬಿಡ್ತಾನೆ. ಅವನು ನಾರಾಯಣ ರೂಪ ಯಾವಾಗ್ಲೂ ಇರುವಂತದ್ದು, ಆ ರೂಪವನ್ನ ಮುಟ್ಟೋದು ಅದೇ ಮೋಕ್ಷ ಅಂತ ಹೇಳೋದು. ನಾರಾಯಣ ರೂಪ ಬಂದದ್ದು ಎಲ್ಲಿಂದ, ಆ ನಾರಾಯಣ ಉದರದಿಂದಲೇ ನಾವು ಬಂದದ್ದು. ಹೋಗೋದು ಅವನಲ್ಲೇ ಹೋಗಿ ಸೇರೋದು. ಸೊ ಅದು ಮೂಲವಾಗಿದೆ. ನಮ್ಮ ಗುರಿ ಏನು, ನಮ್ಮ ಗುರಿ ಈಸ್ ನಾರಾಯಣನ ಮುಟ್ಟೋದು. ಮುಟ್ಟೋದು ಅಂದ್ರೆ ನಾರಾಯಣ ಇದ್ದ ನಾರಾಯಣನ ತಿಳುವಳಿಕೆ ಸ್ವರೂಪದಿಂದ ಅನುಭವ ಮಾಡೋದು. ನಾರಾಯಣ ನಮ್ಮಲ್ಲೇ ಇದ್ರು ಅದು ಅನುಭವ ಮಾಡೋದು. ಸೊ ಅದಕ್ಕೆ ಈ ಅಷ್ಟ ದಳಗಳಲ್ಲಿ ಈ ನಾರಾಯಣ ರೂಪವನ್ನ ನಾವು ಚಿಂತನೆ ಮಾಡಬೇಕು ಅಂತಾರೆ. ಇದನ್ನ ವಿಸ್ತಾರ ಹೇಗೆ ಅಷ್ಟಾಕ್ಷರ ಅಂತ ಬರೋವಾಗ ಅಷ್ಟ ಕರ್ತೃತ್ವವನ್ನು ಬರುತ್ತೆ. ಈ ನಾರಾಯಣನಿಂದಲೇ ಅವನೇ ಸೃಷ್ಟಿ ಶುರು ಮಾಡಿದ್ದ, ಸೃಷ್ಟಿ ಯಾರು ಮಾಡ್ತಾನೋ ಅವನೇ ಕೊನೆಯಲ್ಲಿ ಲಯವು ಮಾಡಿ ಮೋಕ್ಷವನ್ನು ಕೊಡುವ. ಸೃಷ್ಟಿ ಮಾಡಿ ಮಾಡೋದು ಯಾತಕ್ಕೆ, ಮೋಕ್ಷವನ್ನ ನಮ್ಗೆ ಕೊಡ್ಲಕ್ಕೆ. ಸೊ ಎಲ್ಲವೂ ಅಷ್ಟ ಕರ್ತೃತ್ವ ಬರುತ್ತೆ. ಅದಕ್ಕೆ ಬೇಕಾದ ಈ ಎಲ್ಲವೂ ಆ ವಲಯದಲ್ಲಿ ನಿಮ್ಗೆ ಬೇಸಿಕಲಿ ಏನು ಬರುತ್ತೆ, ಅಷ್ಟ ಅಕ್ಷರಗಳು ಬರುತ್ತೆ. ಒಂದೊಂದು ಅಕ್ಷರ ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿಶಾಂತ, ಇದರಿಂದ ಬರುವಂತ ಅಕ್ಷರಗಳು ಬರುತ್ತೆ. ಅದರಿಂದ ನಮ್ಗೆ ಇದು ಪಂಚಭೂತಗಳು ಅಂದ್ರೆ ಇಲ್ಲಿ ಇಲ್ಲಿ ನೋಡುವಾಗ ಇಲ್ಲಿ ಇಲ್ಲಿ ನಮ್ಗೆ ಏನು ಕೊಡ್ತಾರಂದ್ರೆ ಬೇಸಿಕಲಿ ಫಸ್ಟ್ ಪಂಚಭೂತವನ್ನ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ನಾವು ನೋಡೋದುವಾಗ ಫಸ್ಟ್ ಜ್ಞಾನೇಂದ್ರಿಯಗಳು ಕೊಡ್ತಾರೆ. ಸೊ ಏನು ವ್ಯತ್ಯಾಸ ಇಲ್ಲಿ ಅಂದ್ರೆ, ಈ ಚಕ್ರಾಬ್ಜ ಮಂಡಲದ ಮೇನ್ ಇದು ಏನನ್ನ ಹೇಳುತ್ತೆ ಅಂದ್ರೆ, ಬೇಸಿಕಲಿ ಈ ಚಕ್ರಾಬ್ಜ ಮಂಡಲದಲ್ಲಿ ಮಾಡ್ಬೇಕಂದ್ರೆ ಮೇನ್ ಹೇಳೋದು ಇಷ್ಟು ದೇವತೆಗಳು ಇಷ್ಟು ಇದನ್ನಿಂದ ಹುಟ್ಟಿದ ಮಗು ನಾನು, ಈ ಜೀವ ಅಂಬೋದು ಇಷ್ಟು ದೇವತೆಗಳು ಇಷ್ಟು ಒಂದು ಜಡ ಶಕ್ತಿಗಳು ಇಷ್ಟಿಂದ ಕಂಟ್ರೋಲ್ ಮಾಡಿರೋ ತತ್ಪುತ್ರ ಅಹಂ ಅಂತ ಹೇಳ್ತಾರೆ. ತತ್ಪುತ್ರ ಅಹಂ ತನ್ಯತ ಅಹಂ ಅಂತ ನಾನು ಈ ತಿಳುವಳಿಕೆ ಬರಬೇಕು. ನಾನು ಇಷ್ಟು ದೇವತೆಗಳು ಅವರಲ್ಲಿ ಇರುವಂತ ಭಗವಂತ ಇವರೆಲ್ಲರೂ ನನಗೆ ಗುರುಗಳು ತಂದೆಯಾಗಿದ್ದಾರೆ. ನಾನು ಇವರಿಂದ ಹುಟ್ಟಿದ ಮಗ ಮಾತ್ರ ಇಲ್ಲ, ಇವನಿಂದ ನಿಯಮಿಸಲ್ಪಡುವವನು. ನಾನು ಯಾರನ್ನೂ ನಿಯಮನ ಮಾಡೋದಿಲ್ಲ. ಸೊ ಆ ಒಂದು ಅಧೀನತ್ವ ಚಿಂತನೆ ಬರಬೇಕು. ಅದಕ್ಕೆ ಚಕ್ರಾಬ್ಜ ಮಂಡಲದಲ್ಲಿ ಮಾಡಿದ್ರೆ ಈ ಅಧೀನತ್ವ ಚಿಂತನೆ ಇರಬೇಕು ಅಂತ. ಈ ಒಂದು ಚಕ್ರಾಬ್ಜ ಮಂಡಲದಿಂದ ಹುಟ್ಟಿದ ಮಗು ನಾನು ಅಂತ ತಿಳ್ಕೋಬೇಕು. ಸೊ ಅದಕ್ಕೆ ಇಲ್ಲಿ ಫಸ್ಟ್ ನೀವು ಅಷ್ಟಾಕ್ಷರ ಇದು ದಳದಲ್ಲಿ ಬರೋವಾಗ ಫಸ್ಟ್ ನಿಮ್ಗೆ ಬರೋದು ಬಂದು ಅಕಾರ ಆದ ಮೇಲೆ ಉಕಾರ ಬಂದಾಗ ಪಂಚಭೂತಗಳನ್ನ ಹೇಳ್ತಾರೆ. ಯಾಕೆಂದ್ರೆ ಪಂಚಭೂತದಿಂದಲೇ ಈ ದೇಹ ಸೃಷ್ಟಿಯಾಯ್ತು, ಈ ಬ್ರಹ್ಮಾಂಡ ಸೃಷ್ಟಿಯಾಯ್ತು. ಸೊ ಪಂಚಭೂತವನ್ನ ಹಾಕ್ತಾರೆ. ಸೊ ಹೀಗೆ ಈ ಅಷ್ಟ ದಳಗಳ ಹಾಕಿಬಿಟ್ಟು ಈ ಇಲ್ಲಿ ಅಲಾಂಗ್ ವಿತ್ ದಟ್ ಇಲ್ಲಿ ಏನ್ ಮಾಡ್ತಾರಂದ್ರೆ ಇಲ್ಲಿ ಗ್ರಹಗಳನ್ನ ಇಟ್ಟುಕೊಳ್ತಾರೆ. ಗ್ರಹಗಳನ್ನ ಯಾತೆಗೆ ಇಟ್ಟುಕೊಳ್ತಾರೆ ಅಂದ್ರೆ ಫಸ್ಟ್ ಗ್ರಹದಲ್ಲಿ ಇಲ್ಲಿನೂ ನಾವು ನವಗ್ರಹ ಹೊರಗೆ ಮಾಡುವಂತ ನವಗ್ರಹ ಮಂಡಲಕ್ಕೇನೋ ಇದಕ್ಕೇನೋ ವ್ಯತ್ಯಾಸಗಳಿದೆ. ಇದು ಬಿಕಾಸ್ ದಿಸ್ ಇಸ್ ಅ ಮೇನ್ ಸ್ವಿಚ್. ಅಲ್ಲಿ ಮಾಡೋದು ಬಂದು ಕಲಶ ಪೂಜೆ ಮುಂತಾದ ಕಲಶ ಪೂಜೆನೋ ಬೇರೆ ಪೂಜೆಗಳು ಬಾಹ್ಯ ಪೂಜೆಗೆ ಅದು ಮಾಡೋದು. ಇಲ್ಲಿ ಬರುವಾಗ ಫಸ್ಟ್ ಶನಿ ಎಂಬ ದಳವನ್ನ ಹಾಕೊಳ್ತಾರೆ. ಯಾಕೆಂದ್ರೆ ತಿರ್ಗಾನು ಸೇಮ್ ಕನೆಕ್ಷನ್, ಸೂರ್ಯನಿಗೇನು ಶನಿಗೇನು ಕನೆಕ್ಷನ್. ಏನ್ ಕನೆಕ್ಷನ್ ಸೂರ್ಯನಿಗೇನು ಶನಿಗೆ ಅಂದ್ರೆ, ಸೂರ್ಯನ ಮಗ ಶನಿ, ಸೂರ್ಯನಿಂದ ಬಂದ ಶಕ್ತಿ ಶನಿ. ಶನಿ ಶನೇಶ್ವರನೇ ನಮ್ಮ ದೇಹ ಭೂಮಿಗೆ ಅಭಿಮಾನಿಯಾಗಿದ್ದಾನೆ. ಏಕದೇಶ ಅಭಿಮಾನಿತ ಅವನಿಗಿದ್ದ ಮತ್ತು ನಮ್ಮ ಶರೀರ ಅದು ಶನಿ, ಅವನೇ ಅಭಿಮಾನಿಯಾಗಿದ್ದಾನೆ. ಸೊ ಶನಿಯಿಂದ ಇತರ ಗ್ರಹಗಳು, ಈ ಗ್ರಹಗಳು ದೇಹ ಸೂಚಕವಾಗಿರುತ್ತೆ, ಆಯಾ ಕಾಲದಲ್ಲಿ ಆಯಾ ಕರ್ಮಗಳು ಮಾಡ್ಲಿಕ್ಕಿರುತ್ತೆ. ಸೊ ಈ ಒಂದು ವಲಯ ಹಾಕೊಳ್ತಾರ. ಇದು ಇಷ್ಟು ವಲಯಗಳು ಆದ್ಮೇಲೆ ನೆಕ್ಸ್ಟ್ ಬರುವಂತ ಈ ವಲಯದಲ್ಲಿ ಸಿಕ್ಸ್ತ್ ವಲಯ ಬರವಾಗ ಅಲ್ಲಿ ಏನ್ ಚಿಂತನೆ ಬೇಸಿಕಲಿ ಆಗತ್ತಂದ್ರೆ ಎರಡು ವಿಶೇಷವಾದ ಚಿಂತನೆ ಅಂತಾರೆ. ಈ ಇಲ್ಲಿ ಬಂದು ಷಡ್ದಳ ಕಮಲಗ ಕಮಲಗಳು ಸಿಕ್ಸ್ ಕಾರ್ನರ್ ಇರುತ್ತೆ, ಆರು ದಳ ಕಮಲ ಅಂತ ಹೇಳ್ತಾರೆ. ಇಲ್ಲಿ ಚಿಂತನೆ ಬಂದು ಭಗವಂತನ ಎರಡು ರೂಪಗಳ ಚಿಂತನೆ ಇಟ್ಕೋಬೇಕು. ಯಾವ ಎರಡು ರೂಪಗಳನ್ನ ಚಿಂತನೆ ಇಟ್ಕೋಬೇಕು ಅಂದ್ರೆ ಭಗವಂತನ, ಇದು ಭಾಗವತದಲ್ಲಿ ಭಾಗವತದ ರೈತಿಂಗ್ ಸಪ್ತಮಸ್ಕಂದ ಅಂತಾನೆ ಅನ್ಸುತ್ತೆ. ಇಲ್ಲಿ ಬಂದು ಎರಡು ರೂಪಗಳು ಬಂದು ಭಗವಂತನ ಕಾಲರೂಪ ಪುರುಷ ರೂಪ ಅಂತ ಹೇಳ್ತಾರೆ. ಕಾಲರೂಪ ಅಂಬುದು ಹೊರಗೆ ಇದ್ದು ಆಯಾ ಕಾಲದಲ್ಲಿ ಏನೇನ್ ಆಗಬೇಕು ಅದನ್ನ ಮಾಡಿಸಿ ನಮ್ಮ ಪಾಪಗಳನ್ನ ತೆಗೆಯೋದು ಮಾತ್ರ ಇಲ್ಲ, ಒಂದಾನೊಂದು ಕಾಲದಲ್ಲಿ ನಮ್ಗೆ ಈ ಬಂದ ಈ ಪರ್ಟಿಕ್ಯುಲರ್ ಸ್ಥೂಲ ದೇಹನೂ ಹೋಗುತ್ತೆ, ಒಂದಾನೊಂದು ಕಾಲದಲ್ಲಿ ನಮ್ಮ ಅನಿರುದ್ಧ ದೇಹವನ್ನು ಹೋಗೋದು, ಒಂದಾನೊಂದು ಕಾಲದಲ್ಲಿ ನಮ್ಮ ಲಿಂಗ ದೇಹ ಹೋಗುತ್ತೆ. ಅದಕ್ಕೆ ಹೊರಗೆ ಇರುವಂತ ಈ ಕಾಲ ರೂಪಕ್ಕೆ ಮೃತ್ಯು ಅಂತ ಕರೀತಾರೆ. ಮೃತ್ಯು ಕ್ಷಣ ಕ್ಷಣಕ್ಕೆ ನಾವು ವಯಸ್ಸಾಗ್ತಾನೆ ಹೋಗುತ್ತಲ್ಲ, ಕ್ಷಣ ಕ್ಷಣಕ್ಕೆ ಕ್ಷೀಣ ಆಗ್ತಾನೆ ನಾವು ಹೋಗುವಂತವರು ನಾವು. ಆ ಜ್ಞಾನವನ್ನ ಅದು ಕೊಡುತ್ತೆ. ಸೊ ಅದು ಮಾತ್ರ ಅಲ್ಲ, ಆ ಜ್ಞಾನ ಬಂದಾಗೆ ನಮ್ಮ ಪಾಪಗಳು ಹೋಗುತ್ತೆ, ಪಾಪವನ್ನು ಹೋಗ್ತಾ ಬರುತ್ತೆ. ಪಾಪಕ್ಕೆ ಅವನು ಮೃತ್ಯು, ಮೃತ್ಯುರ್ ಮೃತ್ಯು ಅಂತ ಮೃತ್ಯುಗೆ ಮೃತ್ಯು ಆಗಿದ್ದಾನೆ ಅವನು ಪಾಪಕ್ಕೆ. ಸೊ ಆ ಕಾಲರೂಪ ಮತ್ತು ಒಳಗಿಂದ ಪುರುಷ ರೂಪನಾಗಿದ್ದಾನೆ ಅವನೇ. ಇಲ್ಲಿ ಏನ್ ತಿಳ್ಕೊಬೇಕಂದ್ರೆ ಹೊರಗೆ ಯಾರು ಕಾಲರೂಪನಾಗಿ ನಿಂತು ಎಲ್ಲ ಮಾಡ್ತಾನೋ ಅವನೇ ನಮ್ಮ ಒಳಗೆ ಇದ್ದು ನಮ್ಮ ಬುದ್ಧಿಯನ್ನ ಪ್ರಚೋದನೆ ಮಾಡಿ ನಮಗೆ ಆ ಕಾಲದಲ್ಲಿ ಅವನಿಗೆ ಒಂದು ಕೃತಜ್ಞತೆಯನ್ನ ಸಲ್ಲಿಸಬೇಕು ಎಂಬೋ ಒಂದು ಜ್ಞಾನವನ್ನ ಅವನು ಕೊಡ್ತಾನಂತ. ಸೊ ಕಾಲರೂಪ ಮತ್ತು ಪುರುಷ ರೂಪ ಇದು ಎರಡು ಒಂದು ಅಂತ ತಿಳ್ಕೊಬೇಕಂತ. ಇಂದ ನೋಡಿದ್ರೆ ಅದಕ್ಕೆ ಈ ಆರು ದಳದಲ್ಲಿ ನೀವು ವಿಷ್ಣು ಷಡಕ್ಷರ ಮಂತ್ರ, ಇಲ್ಲಿ ವಿಷ್ಣು ಷಡಕ್ಷರ ಮಂತ್ರ ಬರೋವಾಗ ಅಲ್ಲಿ ನೋಡಿದ್ರೆ ನೀವು ಕಾಲರೂಪಕ್ಕೆ ಸಂಕೇತವಾದ ಅಂದ್ರೆ ಕಾಲರೂಪಕ್ಕೆ ಸಂಕೇತ ಅಲ್ಲೇ ಹಾಕಿದ್ದಾರಲ್ಲ, ಹೊರಗಿನ ವಲಯದಲ್ಲಿ ಕಾಲ ಅಂತ ಸೆಕೆಂಡ್ ಬ್ಯಾಂಡ್ ಬಂತಲ್ಲ ಅಂದ್ರೆ ದಟ್ ಈಸ್ ಡಿಫ್ರೆಂಟ್. ಅಲ್ಲಿ ಆ ಒಂದು ನಕ್ಷತ್ರಗಳು ಆಮೇಲೆ ಆ ರಾಶಿಗಳು ಅಲ್ಲಿ ಪ್ರವೇಶ ಮಾಡಿ ನಮ್ಮ ಜೀವನ ಬಂತದ್ದು, ಅದಕ್ಕೆ ಅದು ಸಂಕೇತವಾಗ ಅದು ದೇವತೆಗಳಲ್ಲಿ ಇದ್ದು ಅವನು ಮಾಡುವಂತದ್ದು ಬಂದಿದೆ. ಇಲ್ಲಿ ಬರೋವಾಗ ಇಲ್ಲಿ ಸ್ವಲ್ಪ ವ್ಯತ್ಯಾಸ, ಇಲ್ಲಿ ಬಂದವಾಗ ಇದು ನೋಡಿದ್ರೆ ಇಲ್ಲಿ ಬೇಸಿಕಲಿ ಬರೋದು ಆ ಚಂದ್ರಮಾನತ ಅಂತ ಬರುತ್ತೆ, ಚೈತ್ರ ವೈಶಾಖ ಹೀಗೆ ಬರುತ್ತೆ. ಬಿಕಾಸ್ ನಮ್ಮ ನಿತ್ಯ ಕರ್ಮ ಆಚಾರ್ಯ ಸೃಷ್ಟಿಕಾಗಿ ಹೇಳಿದ್ದಾರೆ, ನಮ್ಮ ನಿತ್ಯ ಕರ್ಮ ನಿತ್ಯ ಅನುಷ್ಠಾನ ಎಲ್ಲದಕ್ಕೇನು ನಮ್ಗೆ ಚಂದ್ರನೇ, ಚಂದ್ರನನ್ನ ಇಟ್ಟುಕೊಂಡು ಮಾಡುವಂತ ತಿಂಗಳು ನಮ್ಗೆ ಬರುತ್ತೆ. ಸೊ ಆ ಒಂದು ಅದಕ್ಕೆ ಸಂಬಂಧಪಟ್ಟ ಋತುಗಳು ಬರುತ್ತೆ, ಆರು ಋತುಗಳು ಅದಕ್ಕೆ ಸಂಬಂಧಪಟ್ಟ ತಿಂಗಳು, ಇದನ್ನ ಇಲ್ಲಿ ಇಟ್ಟುಕೊಳ್ತೀವಿ. ಹೊರಗಿನ ವಲಯದಲ್ಲಿ ನೀವು ಇಟ್ಟುಕೊಂಡಾಗ ಇಲ್ಲಿನೂ ಹಾಕ್ತೀವಿ ನಾವು, ಇಲ್ಲಿನೂ ಸಂವತ್ಸರಗಳನ್ನು ಇಟ್ಕೊಳ್ತೀವಿ, ಹತ್ತು 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 ಸಂವತ್ಸರಗಳನ್ನು ಹಾಕೊಳ್ತೀವಿ. ಹೊರಗಿನ ಇರುವಂತ ವಲಯದಲ್ಲಿ ನಾನು ಸಂವತ್ಸರ ಕೆಲವರು ಹಾಕ್ತಾರ. ಸೊ ಹೀಗೆ ಇದು ಇರುವಾಗ ಷಟ್ಚಕ್ರದಲ್ಲಿ ಇದು ಏನ್ ವಿಶೇಷ ಆಗತ್ತೆ ಅಂದ್ರೆ ಕಾಲ ರೂಪಕ್ಕೆ ಸಂಕೇತವಾದ ಕಾಲಗಳು ಇರುತ್ತೆ. ಅದ್ರ ಜೊತೆಯಲ್ಲಿ ಇನ್ನೊಂದು ಏನಿರುತ್ತೆ ಅಂದ್ರೆ ಕಾಲ ರೂಪವು ಪುರುಷ ರೂಪ, ಹೊರಗೆ ಇರುವಂತ ಕಾಲ ಒಳಗೆ ಇರುವಂತ ಪುರುಷ ಇದು ಎರಡು ಒಂದು ಅಂತ ತಿಳ್ಕೋಬೇಕು. ಅದಕ್ಕೆ ಇಲ್ಲಿ ವಿಷ್ಣು ಷಡಕ್ಷರ ಮಂತ್ರ ಇಲ್ಲಿ ಬರುತ್ತೆ. ವಿಷ್ಣು ಷಡಕ್ಷರ ಮಂತ್ರಕ್ಕೇನೋ ಪುರುಷನಿಗೇನೋ ಏನ್ ಸಂಬಂಧ ಅಂದ್ರೆ ನಾವು ನೋಡಿದ್ದೀವಿ ಮೂರನೇ ಸಂಧಿಯಲ್ಲಿ ಪುರುಷರು ಪತ್ರಿಯ ಪುರಾತನ ಪುರುಷ ಅಂತ ಅಲ್ಲಿ ಬರುವಾಗ ಪುರುಷ ಅಂಬುದು ವಾಸುದೇವ ಭಾಗವತದಲ್ಲಿ ಬಂದ ಮೊತ್ತ ಮೊದಲ ವರ್ಷಿಗೆ ಅದು ವಾಸುದೇವ ಅಂತ ನೋಡಿದ್ದೀವಿ. ಸೊ ಅದೇ ವಾಸುದೇವ ಇದು ಪುರುಷ ರೂಪ, ಪುರುಷ ರೂಪವೇ ವಿಷ್ಣು. ಯಾಕೆ ಅದು ವಿಷ್ಣು ಆಯ್ತು ಅದು ಅಂದ್ರೆ ವಿಶತಿ, ವಿಶತಿ ಅಂದ್ರೆ ಪ್ರವೇಶ ಮಾಡಿದ್ದಾನೆ ಎಲ್ಲಾ ಕಾಲದಲ್ಲಿನೂ ಅವನು ಪ್ರವೇಶ ಮಾಡಿ ಇದ್ದಾನೆ ಅಂತ. ಆ ವಿಷ್ಣು ಅಂಬುದನ್ನು ವಾಸುದೇವ ಅಂದ್ರು, ಪುರುಷ ಅಂದ್ರು ಸ್ವಲ್ಪ ಸುನಾನ ಎಲ್ಲಾ ದೇವರೂಪಗಳು ಒಂದೇ ಇದ್ರು ಇದು ಎಸ್ಪೆಷಲಿ ಇದು ಒಂದೇ ಗುಣವನ್ನ ಹೇಳುವಂತ ಶಬ್ದಗಳಾಗತ್ತೆ. ಸೊ ಈ ಕಾರಣದಿಂದ ಇಲ್ಲಿ ವಿಷ್ಣುವೇ ನಮಃ, ವಿಷ್ಣುವೇ ನಮಃ ಅಂತ ಹಾಕಿ ಅದಕ್ಕೇನು ಪುರುಷ ಕಾಲರೂಪಕ್ಕೇನು ಪುರುಷ ರೂಪಕ್ಕೇನು ಇಲ್ಲಿ ಐಕ್ಯ ಹೇಳ್ತಾರೆ ಒಂದೇ ಅಂತ. ಈ ಒಂದು ಆರಲ್ಲಿ ವಿಷ್ಣು ಷಡಕ್ಷರ ಅಂತ ಹೇಳಿದ್ದಾರೆ. ಇದಾದ ಮೇಲೆ ನೆಕ್ಸ್ಟ್ ಬರೋವರು ಅಂತ ವಲಯ. ಇದಾದ ಮೇಲೆ ನೆಕ್ಸ್ಟ್ ನಿಮ್ಗೆ ಬರೋದು ಈ ಒಂದು ಆ ಟ್ರಯಾಂಗಲ್ ಅನ್ನ ಸುತ್ತಿ ಇರುವಂತ ವಲಯ. ಇದಕ್ಕೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಕೆಲವರು ಎರಡು ಒಂದು ಬ್ಯಾಂಡ್ ತರಾನು ಹಾಕ್ತಾರೆ. ಬಟ್ ಆಕ್ಚುಲಿ ಇರೋದು ಒಂದೇ. ಯಾಕೆ ಅಂದ್ರೆ ಈ ಒಂದು ಪದ್ಮನೋ ಆ ಒಂದು ಟ್ರಯಾಂಗಲ್ಸ್ ಆ ಕೋಣಗಳ ಕಾರ್ನರ್ಗೆ ಆ ಸರ್ಕಲ್ ತಾಕಬೇಕು. ದಟ್ ಈಸ್ ದ ಪ್ಯಾಟರ್ನ್. ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ಲಕ್ಕೆ ಇದು ಎರಡೂ ತಾಕೋದಿಲ್ಲ, ಒಂದೇ ತಾಕತ್ತೆ. ಒಂದು ಕಾರ್ನರ್ ಇದ್ರೆ ಒಂದು ಸರ್ಕಲ್, ಅದಕ್ಕೆ ದ ಸರ್ಕಲ್ ಶುಡ್ ಬಿ ಜಾಯಿನಿಂಗ್ ಆಲ್ ದ ತ್ರೀ ಕಾರ್ನರ್ಸ್ ಆಫ್ ದ ಟ್ರಯಾಂಗಲ್ ಬರಬೇಕು. ಯು ಡೋಂಟ್ ನೀಡ್ ಅನದರ್ ಸರ್ಕಲ್. ಬಟ್ ಟು ಎಕ್ಸ್ಪ್ಲೈನ್ ಇಲ್ಲಿ ಏನೆಲ್ಲ ಇಟ್ಕೋಬಹುದು ಅಂತ ಎಕ್ಸ್ಪ್ಲೈನ್ ಮಾಡ್ಲಕ್ಕೆ ಅದನ್ನ ಒಂದು ಬ್ಯಾಂಡ್ ತರ ಹಾಕಿದ್ದಾರೆ. ಒಂದು ಸರ್ಕಲ್ ಇಸ್ ಇನಫ್. ಸೊ ಇಲ್ಲಿ ಹೇಳುವಾಗ ಇಲ್ಲಿ ಈ ಸರ್ಕಲ್ ಆದ ಮೇಲೆ ಒಳಗಡೆ ಒಂದು ಟ್ರಯಾಂಗಲ್ ನಮ್ಗೆ ಬರುತ್ತೆ. ಈ ಟ್ರಯಾಂಗಲ್ ಅಲ್ಲಿ ಏನ್ ಹೇಳ್ತಾರ ಅಂದ್ರೆ ಇಷ್ಟೋ ದೇವರು ಕೊಟ್ಟಿದ್ದಾನಲ್ಲ ಎಲ್ಲವೂ ಕೊಟ್ಟು ಅದು ಜೊತೆಯಲ್ಲಿ ನಮಗೆ ಆ ಜೀವದ ಲಕ್ಷಣ ಅಂತ ಹೇಳ್ತೀವಿ. ಜೀವದ ಲಕ್ಷಣ ಏನು? ನಾವು ಜಡ ಅಲ್ಲ, ಜಡವತ್ ಹೊರತು ನಾವು ಜಡ ಅಲ್ಲ. ಆದ ಕಾರಣದಿಂದ ನಮ್ಮಲ್ಲಿ ಇರುವಂತ ಇಚ್ಛಾ ಜ್ಞಾನ ಕರ್ಮ ಮೂರು ನಮ್ಮಲ್ಲಿ ಇದೆ. ಜೀವನಲ್ಲಿ ಇರುವಂತ ಕ್ವಾಲಿಟಿ ದಟ್ ಡಿಸ್ಟಿಂಗ್ವಿಷಸ್ ಜೀವ ಫ್ರಮ್ ಅ ಜಡ. ಆ ಧರ್ಮಗಳು ಇದ್ರನು ಆ ಧರ್ಮವನ್ನನು ಆ ಧರ್ಮದಲ್ಲಿ ಭಗವಂತ, ಬಿಕಾಸ್ ಜೀವನಿಗೆ ಸ್ವತಂತ್ರ ಅಲ್ಲ, ಆ ಧರ್ಮದಲ್ಲಿ ನಿಂತು ಆ ಕೆಲಸ ಇಚ್ಛೆಯನ್ನ ಕೊಡಬೇಕು ಆಮೇಲೆ ಆ ಒಂದು ಇಚ್ಛೆಗೆ ಬಂದು ಕೆಲಸ ಮಾಡಬೇಕು ಎಂಬ ಇಚ್ಛೆ ಕೊಡಬೇಕು. ಆ ಕೆಲಸ ಮಾಡಿ ಆಮೇಲೆ ಜ್ಞಾನವನ್ನ ಪಡೆಯಬೇಕು. ಅಥವಾ ಇಚ್ಛೆ ಇದು ಇಂಟರ್ಚೇಂಜ್ ಆಗಿ ಹೋಗ್ತಾನೆ ಇರುತ್ತೆ. ಇಚ್ಛಾ ಜ್ಞಾನ ಕ್ರಿಯಾ, ಇಚ್ಛಾ ಕ್ರಿಯಾ ಜ್ಞಾನ. ತ್ಯಾಗ ಅಂದ್ರೆ ಇಚ್ಛೆ, ಇಚ್ಛೆ ಬಂದ ಮೇಲೆ ತ್ಯಾಗ ಮಾಡಬೇಕು ಅಂತ ಜ್ಞಾನ, ಜ್ಞಾನ ಬಂದ ಮೇಲೆ ಆಮೇಲೆ ಕರ್ಮ ಮಾಡಬೇಕು, ಕರ್ಮ ಮಾಡ ಮೇಲೆ ತಿರ್ಗಾ ಇಚ್ಛೆ ಬರುತ್ತೆ, ಇಚ್ಛೆ ಬಂದ ಮೇಲೆ ಓಹೋ ಈ ಪೂಜೆಯನ್ನು ಮಾಡಬೇಕು, ಇದು ಕಲಿಬೇಕು, ಕರ್ಮ ಬರುತ್ತೆ, ಆಮೇಲೆ ಅದನ್ನಿಂದ ಜ್ಞಾನ ಬರುತ್ತೆ. ಸೊ ಇಂಟರ್ಚೇಂಜಬಲ್ ಆಗೂ ಬರುತ್ತೆ. ಫಸ್ಟ್ ಇಚ್ಛೆ ಬರಬೇಕು. ಸೊ ಇಚ್ಛೆಯನ್ನ ಮೇಲೆ ಹಾಕೊಂಡು, ಸೊ ಈ ಇಚ್ಛೆಯನ್ನು ಭಗವಂತನೇ ನಮ್ಗೆ ಕೊಡ್ತಾ ಇದ್ದಾನೆ. ಇಚ್ಛಾ ಮತ್ತು ಕರ್ಮ ಜ್ಞಾನ, ಕೆಲವು ಕಡೆ ಇಚ್ಛಾ ಜ್ಞಾನ ಕರ್ಮ ಹೀಗನ್ನು ಹಾಕೊಂಡಿದ್ದಾರೆ. ಸೊ ಇದನ್ನ ಕೊಡೋದು ಇದು ನಮ್ಮ ಜೀವನದಲ್ಲಿ ಜೀವದಲ್ಲಿ ಇದೆ ಮತ್ತು ನಮ್ಮ ಲಿಂಗ ದೇಹದಲ್ಲಿ ಇದೆ. ಇದನ್ನು ಭಗವಂತನೇ ಈ ಕೊಟ್ಟದನ್ನ ಅವನು ವ್ಯಕ್ತ ಮಾಡಬೇಕು. ಅವನು ಇದನ್ನು ಕೊಡ್ತಾ ಇದ್ದಾನೆ. ಇದಕ್ಕೆ ಬೇಕಾದ್ರೆ ನಮ್ಗೆ ಬೇಕಾದ್ರೆ ಸಂಪತ್ತುಗಳನ್ನ ಕೊಡ್ತಾನೆ. ಅದು ಕೊಡ್ಲಕ್ಕೆ ಸ್ವಯಂವಾಗ ಲಕ್ಷ್ಮಿಯ ಮೂರು ರೂಪಗಳನ್ನು ಇಟ್ಟುಕೊಂಡು ಕೊಡ್ತಾನೆ. ನಮ್ಮಲ್ಲಿ ಇರುವಂತ ಸತ್ವ ರಜ ತಮೋ ಗುಣಗಳನ್ನ ಇಟ್ಟುಕೊಂಡು ಕೊಡ್ತಾನೆ. ಕೊಟ್ಟು ಏನ್ ಮಾಡ್ತಾನಂದ್ರೆ, ಇಲ್ಲೇ ಕೆಲವರು ಹೇಳ್ತಾರೆ, ಇಲ್ಲಿ ಸುಳಾದಿಯಲ್ಲಿ ಇಲ್ಲ, ಇಲ್ಲೇ ಕೆಲವರು ಶ್ವೇತ ದೀಪ ಅನಂತಾಸನ ವೈಕುಂಠ ಅಂತನೋ ಇದು ಮೂರು ತರದ ಮೋಕ್ಷದಲ್ಲಿ ಇರುವಂತಹ ಸ್ಥಿತಿಯನ್ನು ಕೊಡ್ತಾನಂತನೂ ಹಾಕಿದ್ದಾರೆ. ಏನೇನ್ ಮೂರಿದೆಯೋ ಅದು ಜನರಲಿ ಹಾಕಿದ್ದಾರೆ. ಬಟ್ ಬೇಸಿಕಲಿ ಇಲ್ಲಿನೇ ಸುತ್ತಿ ಈ ವಲಯಕ್ಕೆ ತಾಗಿದಂತೆ ನೀವು ಬಂದಾಗ ಸೂರ್ಯ ಚಂದ್ರ ಅಗ್ನಿ ಅಂತನು ಇಟ್ಕೊಂಡಿದ್ದಾರೆ. ಸೂರ್ಯ ಚಂದ್ರ ಅಗ್ನಿ ಅದನ್ನು ಇಟ್ಕೊಂಡು ಇದು ಮೂರಲ್ಲಿಯೇ ಬರುತ್ತೆ. ಸೂರ್ಯಚಂದ್ರ ಅಗ್ನಿ ಇಂದಲೇ ಈ ಪ್ರಪಂಚನೂ ಎಲ್ಲವೂ ಆಗಿದೆ. ನಮ್ಗೆ ಬೇಕಾದದ್ದು ಸೂರ್ಯನಿಂದ ಬರುತ್ತೆ. ಸೂರ್ಯನಿಂದ ನಮ್ಗೆ ವೃಷ್ಟಿಯಾದಿಗಳು ಸೂರ್ಯನಿಂದೇ ಬರುತ್ತೆ. ಸೊ ಸೂರ್ಯ ಬೇಕು ನಮ್ಗೆ, ವೃಷ್ಟಿ ಮಳೆ ನೀರು ಅಪ್ಪು ಅದಕ್ಕೆ ಸಂಕೇತವಾಗಿ ಸೂರ್ಯ ಬೇಕು ಅಂತಾರೆ. ಚಂದ್ರ ಅಂಬೋದಕ್ಕೆ ಚಂದ್ರನಿಂದಲೇ ಬರೋದು ನಮ್ಗೆ ಸಸ್ಯಗಳು, ಅಲ್ಲಿ ಇರುವಂತಹ ಶಕ್ತಿ, ಸಸ್ಯಗಳಲ್ಲಿ ಇರುವಂತಹ ಶಕ್ತಿ ಅಂತ ನೋಡಿದ್ವಿ. ಆ ಶಕ್ತಿ ಬರೋದು ನಮ್ಗೆ ಚಂದ್ರನಿಂದ ಬರುತ್ತೆ ಅಂತ ಹೇಳ್ತಾರೆ. ಅಗ್ನಿಯಿಂದ ನಮ್ಗೆ ಬರೋದು, ಅಗ್ನಿಯಿಂದ ನಮ್ಗೆ ಒಂದು ನಮ್ಗೆ ಉಪಚಯ ಎಲ್ಲ ಆಗಲಕ್ಕೆ ನಮ್ಗೆ ಅಗ್ನಿ ಬೇಕಾಗಿರುತ್ತೆ. ಸೊ ಹೀಗೆ ಮೂರು ಬೇಕಾಗಿರುತ್ತೆ. ಅದಕ್ಕೆ ಚಂದ್ರ ಅಂಬೋದನ್ನ ಪೃಥ್ವಿ ಅಂತ ತಕೊಂಡು, ಆ ಸೂರ್ಯನನ್ನ ಅಪ್ಪು ಅಂತ ತಕೊಂಡು, ಆ ಅಗ್ನಿಯನ್ನ ತೇಜಸ್ಸು ಅಂತ ತಕೊಂಡು, ಈ ಮೂರು ಇಂಪಾರ್ಟೆಂಟ್ ತತ್ವಗಳು. ಇದ್ ಜೊತೆಯಲ್ಲಿ ನಮ್ಗೆ ವಾಯು ಆಕಾಶ ಎರಡನ್ನೂ ಬಂದ್ಬಿಡತ್ತೆ. ಸೊ ಹೀಗೆ ಎಲ್ಲವೂ ಬರುತ್ತೆ. ಸೊ ಈ ಮೂರು ದೇವರು ಕೊಡ್ತಾನೆ ಅಂದ್ರೆ ದೇವರೇ ನಮ್ಮಲ್ಲಿ ಇದ್ರನು, ಬಿಕಾಸ್ ಇಷ್ಟು ತನಕ ಹೊರಗೆ ಇರೋದೆಲ್ಲ ಅವನು ಕೊಟ್ಟದ್ದು ಅವನು ಕೊಟ್ಟದ್ದು ಅಂತ ಬರುತ್ತೆ. ಸೊ ಒಳಗೆ ಬರುವಾಗ ಮೂರು ನಮ್ಮಲ್ಲೇ ಇದೆಲ್ಲ, ಜ್ಞಾನ ಇಚ್ಛಾ ಕ್ರಿಯಾ ಈ ಜೀವನ ಧರ್ಮ ಆಯ್ತಲ್ಲ ಅಂದ್ರೆ ಇದ್ದು ಪ್ರಯೋಜನ ಅದನ್ನ ಅವನು ತಿರುಗಿಸಬೇಕು, ಅವನು ಅದನ್ನ ವ್ಯಕ್ತ ಮಾಡಬೇಕು. ಇದ್ರೂ ಪ್ರಯೋಜನ ಅಲ್ಲ, ಧರ್ಮ ಇರತ್ತ. ಆ ಧರ್ಮ ಮಾಡ್ಲಕ್ಕೇನು ಅವನೇ ಲಕ್ಷ್ಮೀ ದ್ವಾರ, ಅದಕ್ಕೆ ಉಪಚಯ ಮಾಡಿಸಿ ಆ ಧರ್ಮಗಳನ್ನು ಅವನೇ ನಡೆಸಬೇಕು ಅಂಬೋದನ್ನು ಹೇಳುವುದಕ್ಕಾಗ ಪ್ರತ್ಯೇಕಾಗ ಲಕ್ಷ್ಮಿಯ ಮೂರು ರೂಪಗಳನ್ನ ಇಲ್ಲಿ ಇಟ್ಟಿದ್ದು. ಅದಕ್ಕೆ ತಾಕದಂತ ಹೊರಗೆ ಇರೋದಕ್ಕೆ ಸೂರ್ಯ ಚಂದ್ರ ಅಗ್ನಿಯನ್ನ ಮೂಲಕವಾಗಿ ಎಲ್ಲ ಆಗತ್ತ. ಮೂರು ತುಂಬಾ ಆಲ್ ತ್ರೀ ಆರ್ ವೆರಿ ಇಂಪಾರ್ಟೆಂಟ್ ನಮ್ಗೆ. ಸೂರ್ಯ ಚಂದ್ರ ಅಗ್ನಿ ಎಲ್ಲದ್ರಲ್ಲೂ ಹಾಗೆ ಬರುತ್ತೆ. ಸೊ ಹೀಗೆ ಇದನ್ನ ಹೇಳ್ಬಿಟ್ಟು ಕೊನೆಯಲ್ಲಿ ಹೇಳ್ತಾರೆ, ಕೊನೆಯಲ್ಲಿ ಬರುವಾಗ ಇಷ್ಟಕ್ಕೇನು ಕಾರಣ ಏನು, ಯಾಕೆ ಅವನು ಭಗವಂತ ಇಷ್ಟು ಮಾಡಬೇಕು ಅಂಬೋದಕ್ಕೆ ಅಲ್ಲಿ ಹೇಳುವಾಗ ಹೇಳ್ತಾರೆ, ಇದು ಭಗವಂತನ ಕರುಣೆ ಒಂದೇ. ನಾನೇನೋ ಪೂಜೆ ಮಾಡಿದ್ದೀನಿ, ನನ್ನಲ್ಲಿ ಏನೋ ಯೋಗ್ಯತೆ ಇದೆ, ಅದು ಇದು ಏನೇನೋ ಕಾರಣ ಇಲ್ಲ. ಬಿಕಾಸ್ ದೋಷಗಳೇ ಜಾಸ್ತಿ ಇರುತ್ತೆ ನಮ್ಮಲ್ಲಿ. ಆದ ಕಾರಣದಿಂದ ಭಗವಂತನ ಕರುಣಾಳು ಅಂತ ತಿಳ್ಕೊಳ್ಳೋದು, ಅವನೇ ಗೃಣಿ, ಸೂರ್ಯನಲ್ಲಿ ಇರುವಂತ ಸೂರ್ಯ ನಾರಾಯಣನೇ ಗೃಣಿ, ಅವನೇ ಕರುಣಾಳು ಅಂತ ನಾವು ತಿಳ್ಕೋಬೇಕು ಅಂತ ಒಳಗೆ ಹಾಕೋವಾಗ ಗೃಣಿ ಅಂತ ಹಾಕ್ತಾರೆ. ಗೃಣಿ ಎಂಬುವ ಶಬ್ದದಿಂದ ಎರಡನ್ನೇ ಹೇಳ್ತಾರೆ, ಗೃಣಿ ಏನು ಏನು ಕರುಣಾಳು 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 ಅಂತ ಏನು ಕರುಣಾಳು ಕರುಣಾಳು ಅಂದ್ರೆ ಆ ಶಬ್ದವೇ ಹೇಳುತ್ತೆ ಅಂತಾರೆ. ಗೃಣಿ ಅಂದ್ರೆ ಗೃ ಅಂದ್ರೆ ಆ ಒಂದು ದೋಷರಹಿತ ಗುಣಪೂರ್ಣ. ಆದ ಕಾರಣದಿಂದ ನಮ್ಮಲ್ಲಿ ಇರುವಂತ ದೋಷಗಳನ್ನ ತೆಗಿತಾನೆ, ನಾಶ ಮಾಡ್ತಾನೆ, ಆಮೇಲೆ ನಮ್ಮ ಸುಖವನ್ನ ಕೊಡ್ತಾನೆ. ಆದ ಕಾರಣದಿಂದ ಕರುಣಾಳು, ಅವನು ಕರುಣಾಳು ಅಂತ ಹೇಳ್ತೀವಿ. ಬಿಕಾಸ್ ಅವ್ನು ಮಾಡಬೇಕಾದ್ದು ಏನು ಇಲ್ಲ, ಇಟ್ಸ್ ನಾಟ್ ಅ ಕಾಂಟ್ಯಾಕ್ಟ್. ಹೊರಗಡೆ ಲೈಫ್ಲಿ ಇಟ್ಸ್ ಆಲ್ವೇಸ್ ಅ ಕಾಂಟ್ಯಾಕ್ಟ್. ನಾನು ಇಷ್ಟು ಅವರ್ಸ್ ಕೆಲಸ ಮಾಡ್ತೀನಿ, ನೀನು ಇಷ್ಟು ಸಂಬಳ ಕೊಡು, ಕಾಂಟ್ಯಾಕ್ಟ್. ಇಫ್ ಯು ವಯಲೇಟ್ ಯು ಕ್ಯಾನ್ ಟೇಕ್ ಹಿಮ್ ಟು ಕೋರ್ಟ್. ಇಲ್ಲಿ ಅದು ಕಾಂಟ್ರಾಕ್ಟೇ ಇಲ್ಲ, ಯಾರ ಹತ್ರ ಅವ್ನು ಕೊಡಬೇಕು. ಹಿ ಇಸ್ ನಾಟ್ ಬೌಂಡ್ ಬೈ ಎನಿ ಕಾಂಟ್ರಾಕ್ಟ್. ಇದ್ರೂ ಅವನು ಸತ್ಯ ಸಂಕಲ್ಪನಾದ ಕಾರಣದಿಂದ ನಾವು ಕ್ಷಣ ಕ್ಷಣ ಮಾಡುವ ತಪ್ಪುಗಳಲ್ಲ ಅವನು ಕ್ಷಮೆ ಮಾಡಿಸಿ, ನಮ್ಮನ್ನ ಬುದ್ಧಿ ಕೊಟ್ಟು ಕ್ಷಮೆ ಮಾಡಿ ಸಾಧನೆ ಮಾಡಿಸಿ ಕ್ಷಮೆ ಮಾಡಿಸಿ ನಮಗೆ ಉದ್ಧಾರ ಮಾಡ್ತಾನೆ. ಸೊ ಅವನ ಗೃಣಿ ಅಂತ ತಿಳ್ಕೋಬೇಕು. ಹಿ ಈಸ್ ದ ಸೆಂಟರ್, ಅವನೇ ಆ ನಾಭಿ, ಪದ್ಮನಾಭ ಅವನು, ಅವನೇ ನಾಭಿಯಾಗಿ ಸೆಂಟರ್ಲಿ ಅವನು ನಿಂತಿದ್ದಾನೆ. ಮತ್ತು ಆಚೆ ಈಚೆ ಎರಡು ಅಕ್ಷರಗಳು ಏನೋ ಇಟ್ಟಿದ್ದಾರೆ, ಅಮ್ಮ ಹ ಅಂತ ಯಾಕೆ ಬರಿತೀವಿ? ಪ್ರಣವ ಎರಡು ಕಡೆನೂ ಪ್ರಣವದಿಂದ ಕೂಡಿ ಆ ಮಂತ್ರವನ್ನು ಹೇಳ್ಬೇಕು ಎಂಬುದಕ್ಕೆ ಬರೆದಿದ್ದಾರೆ. ದಟ್ ಈಸ್ ಆಬ್ವಿಯಸ್. ಅಮ್ಮ ಹ ಯಾಕೆ ಬರೆದಿದ್ದಾರೆ ಅಲ್ಲಿ ಹೇಳುವಾಗ ನಾವು ನೋಡಿದ್ವಿ, ಇದು ಸೂರ್ಯನಿಗೆ ಸಂಬಂಧಪಟ್ಟ, ಸೂರ್ಯನಿಗೆ ಅಂದ್ರೆ ಸೂರ್ಯನಿಗೆ ನಮಗೇನೋ ಇರುವಂತ ಕನೆಕ್ಷನ್ ಹೇಳುವಂತದ್ದು ಅದು. ಬಿಕಾಸ್ ಸೂರ್ಯನಲ್ಲಿ ಅವನನ್ನ ಅಹಹಾ ಅಂತ ಚಿಂತನೆ ಮಾಡೋದು ಅಂತ ಬೆಳಕು ಅಂತ, ಅಹಹ ಆ ಒಂದು ಪಾಪವನ್ನ ತೆಗೆದು ನಮ್ಮನ್ನ ಪ್ರಕಾಶವಂತನಾಗಿ ಮಾಡುವನು ಅಂತ ಅಹಹ ಅಂತ ಅಹಸ್. ಅದನ್ನಿಂದ ಬಂದದ್ದೇ ಅಹಸ್ ಡೇ ಟೈಮ್ ಅಂತ. ನಮ್ಮಲ್ಲಿ ಇರುವಂತದಕ್ಕೆ ಅಹಂ ಅಂತ, ಅಹಂ ಅಹಹ ಅಂದ್ರೆ ಒಂದು, ಎರಡಕ್ಕಿನ ವ್ಯತ್ಯಾಸ ಒಂದು ಒಂದಾಟ್, ಒಂದು ಚುಕ್ಕೆ ಹಾಕಿದೆ, ಎರಡು ಚುಕ್ಕೆ ಆಗತ್ತೆ ಅಹಹ ಅಂತ ಬರುತ್ತೆ. ಸೊ ಹೀಗೆ ಎರಡು ಅಂ ಅಹಹ ಅಂತ ಎರಡು ರೂಪದಿಂದ ಭಗವಂತ ಇದ್ದಾನೆ. ಇದು ಯಾವ ರೂಪ ಅಂದ್ರೆ ಚೇಂಜ್ ಆಗ್ತಾ ಇರತ್ತಂತೆ, ಒಂದು ಪುರುಷ ರೂಪ ಆಫ್ ಭಗವಂತ, ಒಂದು ಸ್ತ್ರೀ ರೂಪ ಆಫ್ ಭಗವಂತ. ಸಮಟೈಮ್ಸ್ ಪುರುಷ ರೂಪನೇ ಸ್ತ್ರೀ ರೂಪ ಆಗ್ಬೋದು, ಅವನಿಗೆ ಶಾಕ್ ಬೇಕಾರ ಅವನ್ ಮಾಡ್ತಾನ ಅವನ ವಿಹಾರ. ಸೊ ಹೀಗೆ ಒಂದು ಪುರುಷ ರೂಪ ಒಂದು ಸ್ತ್ರೀ ರೂಪ ಇದೆ ಅಂತ ಹೇಳ್ತಾರೆ. ಸೊ ಅಮ್ಮ ಅಂಬೋದು ಪುರುಷ ರೂಪವನ್ನು ಹೇಳೋದು ಅಂತ ಹೇಳ್ತಾರೆ, ಯಾಕೆಂದ್ರೆ ಕೆಲವು ಕಡೆ ಅದು ಸ್ತ್ರೀ ರೂಪ ಅಂತಾನು ಬರುತ್ತೆ. ಬಟ್ ಓವರ್ ಆಲ್ ಹೇಳುವಾಗ ಅಮ್ಮ ಅಂಬೋ ಪುರುಷ ರೂಪ ಅಂತ ಹೇಳಿ ಅದಕ್ಕೆ ಮಂತ್ರಗಳಿಗೆ ಒಂದೊಂದು ಮಂತ್ರ ಹೇಳುವಾಗ ಅಮ್ಮ ಅಂತ ಹೇಳಿ ಹೇಳ್ತೀವಿ, ಅಮ್ಮ ಅಂತ ಹೇಳ್ತೀವಿ ನಾವು. ಅಮ್ಮ ಅಂತ ಹೇಳುವಾಗ ಆ ಪೌರುಷ ಬಲವನ್ನ ತುಂಬಿಸೋದು, ಆ ಬಲಪ್ರದ ಅಂತ ಅಮ್ಮ ಅಂಬೋದು. ಅಹಹ ಅಂದ್ರೆ ಎರಡು ಚಿಕ್ಕ ಆ ಬಲದಿಂದ ಬರುವಂತ ಫಲವನ್ನ ಹೇಳುತ್ತೆ. ಸೊ ಪುರುಷಾಸ್ತ್ರಿ ಅಂತಾನೆ ಇದಕ್ಕೆ ಹೇಳ್ತಾರೆ. ಅಮ್ಮ ಅಂದ್ರೆ ಅದು ಬಂದು ಪುರುಷ ರೂಪವನ್ನ ಹೇಳುತ್ತೆ, ಸ್ವರ ಅದು ಸ್ವರದಲ್ಲಿ ಸೇರಿಸ್ಕೋಬರುತ್ತೆ, ಸ್ವರದಲ್ಲಿ ಅದು ಸೇರಿಸ್ಕೋಬೇಕು. ವಿಕಾಸ ಅದು ಪೌರುಷತ್ವವನ್ನು ಹೇಳುತ್ತೆ. ಅಹಹ ಅಂದ್ರೆ ಸ್ತ್ರೀ, ಅದು ಒಂದು ವ್ಯಂಜನದಲ್ಲಿ ಸೇರಿಸ್ಕೋಬೇಕು ಅಂತ ಬರುತ್ತೆ. ಸೊ ಪುರುಷ ಸ್ತ್ರೀ ಸ್ತ್ರೀಯಿಂದ ಸಂಸಾರವಿದೆ, ಅದಕ್ಕೆ ಇನ್ನೊಂದು ಚುಕ್ಕಿ ಅಂತ ಹಾಗೇನು ಹೇಳ್ತಾರೆ. ಇದು ಶಾಸ್ತ್ರದಲ್ಲಿ ಇದು ಸ್ಪೆಸಿಫಿಕ್ ಆಗ ಬಂದಿಲ್ಲ, ಪುರುಷ ರೂಪ ಸ್ತ್ರೀ ರೂಪ ಭಗವಂತನದ್ದು ಅಂತ ಹೇಳಿದಾರೆ ಅಷ್ಟೇ. ಸೊ ಇದಕ್ಕೆ ಅಮ್ ಅಹಹ ಅಂತ ಬರುತ್ತೆ. ಸೊ ಈ ಒಂದು ಪುರುಷ ರೂಪ ಸ್ತ್ರೀ ರೂಪದಿಂದ ನಮ್ಮ ನಾಡಿಗಳಲ್ಲಿ ಇದ್ದಾನೆ. ನಾಡಿ ಸೂರ್ಯನ ಕಿರಣ, ಆಮೇಲೆ ನಮ್ಮ ನಾಡಿಗಳಿಗೆ ಸಂಬಂಧ, ನಮ್ಮ ನಾಡಿ ದ್ವಾರ ನಮ್ಮ ಇಂದ್ರಿಯಗಳು, ಹೊರಗಡೆ ನೋಡಿದ್ವಿ ಹೊರಗಡೆ ಇಂದ್ರಿಯಗಳಿಗೆ ಸಂಬಂಧ, ಇಂದ್ರಿಯ ದ್ವಾರ ನಮ್ಮ ಕೆಲಸವು ಮಾಡುತ್ತೆ. ಸೊ ಹೀಗೆ ಒಂದು ಕನೆಕ್ಷನ್ ನ ಕೊಟ್ಟು ಅವನು ಈ ಸೂರ್ಯ ರಥದಲ್ಲಿ ಅವನೇ ಕುಳಿತು ಈ ಒಂದು ಎರಡು ಈ ಒಂದು ಸ್ತ್ರೀನಾಡಿ ಪುರುಷ ನಾಡಿ ಈ ದೇವತೆಗಳು ಸ್ತ್ರೀ ದೇವತೆಗಳು ಪುರುಷ ದೇವತೆಗಳು ಇವರನ್ನ ಇಟ್ಟುಕೊಂಡು ನಮ್ಮ ಗಾಡಿಯನ್ನ ನಮ್ಮ ದೇಹವನ್ನ ನಮ್ಮ ಕರ್ಮಗಳನ್ನ ಅವನೇ ನಡೆಸ್ತಾನೆ. ಇದೇ ತಿಳ್ಕೊಳ್ಳೋದು, ಇದೇ ಚಕ್ರಾಬ್ಜ ಮಂಡಲ. ಈ ಚಕ್ರಾಬ್ಜ ಮಂಡಲದಲ್ಲಿ ಹೀಗೆ ತಿಳ್ಕೊಂಡು ಅವನೇ ಇಷ್ಟು ಇಷ್ಟು ನಾಡಿಗಳಿಂದ ಅವನೇ ನಡೆಸ್ತಾನಂದ್ರೆ ಇಷ್ಟನಿಂದ ಹುಟ್ಟಿದ್ದು ಈ ಜೀವ, ಸೂರ್ಯನಿಂದ ಬಂದ ಜೀವ ಇದು. ನಾವು ನೋಡಿದ್ದೀವಿ ಪಂಚ ಮಹಾಯಜ್ಞ ಸಂಧಿಯಲ್ಲಿ ಸೂರ್ಯನಿಂದ ಬಂದ ದೇಹ ತಿರ್ಗಾ ಸೂರ್ಯನಲ್ಲಿ ಕೊನೆಯಲ್ಲಿ ಸಾಧನೆ ಎಲ್ಲ ಮುಗಿಸಿ ಸೂರ್ಯನಲ್ಲಿ ಹೋಗಬೇಕು. ಸೊ ಈ ಗಾಡಿಯನ್ನ ನಡೆಸೋನು ಭಗವಂತ, ವಾಯು ಅಂತರ್ಗತನಾಗಿದ್ದು ಇದನ್ನ ಬಿಕಾಸ್ ಅರ್ಧಗರ್ಭ ಏನಮ್ಮ ಅಂತ ಹೇಳುವಾಗ ಅಲ್ಲಿ ವಾಯುದೇವರನ್ನೇ ತಗೊಳ್ತಾರೆ ಅರ್ಧಗರ್ಭ ಅಂಬೋ ಶಬ್ದದಿಂದ. ಸೊ ಹೀಗೆ ಭಗವಂತ ವಾಯುದೇವರಲ್ಲಿ ಇದ್ದು ಈ ಒಂದು ರಥವನ್ನ ನಡೆಸ್ತಾನಂತ ತಿಳ್ಕೊಬೇಕು. ಇದಷ್ಟು ಚಕಾಭ್ಯಮಂಡಲ ಎಂಬುದು. ಕೃಷ್ಣಾರ್ಪಣ ಮಸ್ತು.